यदिदं तव भक्तानाम् अस्माकं नृहरे हरे सदा सुकार्यं कार्यज्ञ प्रलयकारित प्रभ हैकतामृतसार गुरुगण करुणदिन्दापणितु केळुवे परम भगवद् भक्तरिदनादरदि केळुवुदु ಆದರದಿ ಕೇಳುವುದು ಕೃಷ್ಣ. ಇವಾಗ ಇದು ಮಾತೃಕಾ ಸಂಧಿಯಲ್ಲಿ ಇನ್ನೊಂದು ಇದು ಬೃಹದಾರಣ್ಯ ಕೋಪನಿಷತ್ತಿನಲ್ಲಿ ಬಂದ ಒಂದು ಉಪಾಸನೆಯನ್ನೇ ಇಲ್ಲಿನ ಹೇಳ್ತಾ ಇದ್ದಾರೆ. ಇದು ಕಣ್ಣಲ್ಲಿ ಇರುವಂತದ್ದು ವಿಶೇಷವಾಗಿ ಇಲ್ಲಿ ಹೇಳ್ತಾರೆ. ಕಣ್ಣಲ್ಲಿ ಇರೋದು ಶುರು ಮಾಡಿದ್ದಾರೆ, ಎಂಟನೇ ಪದ್ಯದಲ್ಲಿ ಎರಡು ಲಾಸ್ಟ್ ಟೂ ಲೈನ್ಸ್ ನೋಡಿದೀವಿ. ಅದು ಕಂಟಿನ್ಯೂ ಮಾಡುವಾಗ ಈ ಕಣ್ಣಲ್ಲಿ ಇರುವಂತ ರೂಪವನ್ನ ತಿಳ್ಕೋಬೇಕು ಎಂಬುದಕ್ಕೆ ಮುಂಚೆ ಈ ವಿಶೇಷವನ್ನ ಹೇಳ್ತಾರೆ. ಏನು ವಿಶೇಷ ಅಂದ್ರೆ, ಈ ಬೃಹದಾರಣ್ಯಕ ಉಪನಿಷತ್ತಲ್ಲಿ ಎರಡನೆಯ ಅಧ್ಯಾಯ ಎರಡನೆಯ ಬ್ರಾಹ್ಮಣ, ಈ ಎರಡನೆಯ ಬ್ರಾಹ್ಮಣದಲ್ಲಿ ಶಿಶು ಬ್ರಾಹ್ಮಣ ಅಂತಾನೆ ಇದಕ್ಕೆ ಹೆಸರು. ಶಿಶು ಬ್ರಾಹ್ಮಣ ಅಂತ ಹೇಳಿ ಈ ಶಿಶು ಬ್ರಾಹ್ಮಣದ ಫಲವನ್ನ ಹೇಳುವಾಗ ಹೇಳ್ತಾರೆ. ಯಾಕೆ ತಿಳ್ಕೋಬೇಕು ಇಲ್ಲಿ ಏನಿದೆ ಬೇಸಿಕಲಿ ಈ ಒಂದು ಉಪಾಸನೆಯಲ್ಲಿ ಏನಿದೆ ಅಂದ್ರೆ, ಅಲ್ಲಿ ವೇದಗಳು ಹೇಳುತ್ತ ವೇದ ಪುರುಷ ಹೇಳ್ತಾನ, ಇಲ್ಲಿ ಒಂದು ಒಂದು ಗೂಟ ಇದೆ, ಆ ಗೂಟ ಇರುವಂತ ಒಂದು ಸ್ಥಳ ಇದೆ, ಆಮೇಲೆ ಆ ಗೂಟಕ್ಕೆ ಒಂದು ಕರುವನ್ನ ಕಟ್ಟಿ ಇಟ್ಟಿದ್ದಾರೆ. ಸೊ ಯಾರು ಈ ಕರುವನ್ನ ಈ ವತ್ಸವನ್ನ ಈ ಶಿಶುವನ್ನ ಈ ಮಗುವನ್ನ ಯಾರು ತಿಳ್ಕೊಳ್ತಾರೋ ಆ ಮಗುವಿಗೆ ಮಗು ಕಟ್ಟಿರುವಂತ ಗೂಟವನ್ನ ಯಾರು ತಿಳ್ಕೊಂಡಿದ್ದಾರೆ. ಗೂಟ ಅಂದ್ರೆ ಪೆಗ್, ಬೇಸಿಕಲಿ ದ ಪೆಗ್ ಇರುತ್ತಲ್ಲ, ಆ ಒಂದು ಶಿಶುವನ್ನ ಕಟ್ಟಿ ಹಾಕುವಂತ ಆ ಪೆಗ್. ಸೊ ಆ ಗೂಟಕ್ಕೇನು ಆ ಒಂದು ಕರುವಿಗೇನು ಕಟ್ಟಿ ಹಾಕುವಂತ ಆ ಒಂದು ದಾಮ, ಒಂದು ಹಗ್ಗ, ಹಗ್ಗವನ್ನ ತಿಳ್ಕೋಬೇಕು, ಕರುವನ್ನ ತಿಳ್ಕೋಬೇಕು, ಗೂಟವನ್ನ ತಿಳ್ಕೋಬೇಕು, ಆ ಗೂಟ ಇರುವಂತ ಹಟ್ಟಿಯನ್ನ ತಿಳ್ಕೋಬೇಕು, ಆ ಹಟ್ಟಿ ಇರುವಂತ ಆ ಒಂದು ಮನೆಯನ್ನ ತಿಳ್ಕೋಬೇಕು. ಇಷ್ಟನ್ನ ನೀವು ತಿಳ್ಕೊಂಡ್ರೆ ಸಾಕು, ನಿಮಗೆ ಯಾವ ದೈತ್ಯರು ಯಾವ ದೈತ್ಯರಿಂದಲೂ ನಿಮ್ಗೆ ಕಾಟ ಬರೋದಿಲ್ಲ, ಅದು ಮಾತ್ರ ಇಲ್ಲ, ನಿಮಗೆ ಮೋಕ್ಷ ಸಿಕ್ಕತ್ತ ಅಂತ ಅಲ್ಲಿ ಉಪಾಸನೆಯನ್ನ ಹೇಳ್ತಾರೆ. ಬೇಸಿಕಲಿ ಈ ಶಿಶುವನ್ನ ತಿಳ್ಕೋಬೇಕು. ಈ ಶಿಶು ಅಂದ್ರ ಅದಕ್ಕೆ ಹೇಳ್ತಾರೆ ಯಾವ ಶಿಶು, ದೇವರಿಗೆ ಎಲ್ಲರೂ ಮಕ್ಕಳೇ, ನಾವು ಎಲ್ಲರೂ ದೇವರ ಶಿಶುಗಳೇ. ಇದ್ರನ್ನು ಈ ಶಿಶುವನ್ನ ತಿಳ್ಕೋಬೇಕು. ಅದಕ್ಕೆ ಈ ಶಿಶುವಿಗೇನ ಇನ್ನೊಂದು ಹೆಸರು ಈ ಶಿಶುಗೆ ಹೇಳುವಾಗ ಶಿಂಶು ಅಂತ ಹೇಳ್ತಾರೆ. ಶಿಂಶುಮಾರ ಅಂತ ಕೇಳಿದೀವಿಲ್ಲ, ಶಿಂಶು ಅಂದ್ರೂ ಅದು ನೋಡಿ ಶಿಂಶುಮಾರ, ಶಿಂಶುಮಾರದಲ್ಲಿ ಮುಮ್ಮನ್ನ ತೆಗೆದು ಬಿಡಿ, ಶಿಶುಮಾರ ಅಂತಾನೆ ಅದು ಬರುತ್ತೆ. ಶಿಶು ಮಾರ, ಶಿಶುಮಾರ, ಕೆಲವರು ಶಿಂಶುಮಾರ ಎಂಬುದನ್ನ ಶಿಶುಮಾರ ಅಂತಾನು ಹೇಳ್ತಾರಂತ ಬಳಕೆಯಲ್ಲಿ. ಶಿಂಶುಮಾರ ಹೋಗಿ ಹಿಮ್ಮನ್ನ ಬಿಟ್ಟು ಬಿಟ್ಟು ಶಿಶುಮಾರ ಶಿಶುಮಾರ ಅಂತ ಹೇಳ್ತಾರಂತ. ಸೊ ಶಿಶುಮಾರ ಯಾಕೆ, ಶಿಂಶುಮಾರ ಯಾಕೆ ಅಂದ್ರೆ ಈ ಶಿಶುವನ್ನ ತಿಳ್ಕೋಬೇಕು ನಾವು, ಈ ವಿಶೇಷವಾದ ಶಿಶು ಮಗುವನ್ನ ತಿಳ್ಕೋಬೇಕು. ಈ ಮಗು ನಮ್ಮಂತೆ ಮಗು ಇಲ್ಲ, ನಿಜವಾದ ಮಗು, ಭಗವಂತನ ನಿಜವಾದ ಪುತ್ರ, ನಿಜವಾದ ಪುತ್ರ. ನಾವು ಏನು ಪುತ್ರರು, ಅವರದ ಪುತ್ರರು, ಏನು ಪುತ್ರರು ನಾವು ಅಂದ್ರೆ ತಂದೆ ಮಾತನ್ನ ಕೇಳುವವನೇ ನಿಜವಾದ ಮಗ ಆಗ್ತಾನೆ. ತಂದೆಯಾದಂತ ಭಗವಂತನ ಮಾತನ್ನ ಅಚ್ಚು ತಪ್ಪದೆ ಯಾವತ್ತೂ ಎಂದೆಂದಿಗೂ ಕೇಳುವನು ಆ ವಾಯುದೇವರೇ ಆಗ್ತಾನೆ. ಅದಕ್ಕೆ ವಿಶೇಷವಾಗ ಶಿಶು ಅಲ್ಲ ಅವನು, ಶಿಂ ಅಂತಾರೆ. ಶಿಂ ಅಂದ್ರೆ ಅಂತ ಎಲ್ಲೆಲ್ಲಿ ಬರುತ್ತೋ ನಾವು ನೋಡ್ತಾ ಬಂದ್ರೆ ನಿಯಾಮಕ ಬರೋದು, ಅದರ ಅಂತ ಒತ್ತು ಕೊಡೋದು, ಈ ಸ್ಟ್ರೆಸ್ ಎಲ್ಲಿ ಕೊಟ್ಟಾಗ ಅದು ವಿಶೇಷವನ್ನ ಹೇಳುತ್ತ. ದಿ ಶಿಶು ಯಾರು ಆ ಒಂದು ಹೆಸರಿಗೆ ತಕ್ಕಂತ ಇದಾನೋ ಅವನೇ ನಿಜವಾದ ಶಿಶು ಎಂಬುದಕ್ಕೆ ಶಿಂ ಅಂತಾವ. ಶಿಂಶು ಅದು ಒಂದು ಶಿಶು ಅಲ್ಲ, ಶಿಂಶು ಆಯ್ತದು. ಆ ಶಿಂಶುವಿಗೆ ಮಾರ, ಮಾರ ಅಂದ್ರ ಮಾ ಅಂದ್ರ ಜ್ಞಾನವನ್ನ ಕೊಟ್ಟು, ರ ಅಂದ್ರ ಆನಂದದ ಅನುಭವವನ್ನ ಈ ಸಂಸಾರದಲ್ಲಿನೂ ಕೊಡ್ತಾ ಇರುವನು ಅವ ಭಗವಂತ ಆಗ್ತಾನ. ಸೊ ಆ ಶಿಂಶುಮಾರ ಆ ಶಿಶುವಿಗೆ ಜ್ಞಾನ, ಈ ವಾಯುವಿಗೆ ಜ್ಞಾನ ಆನಂದವನ್ನ ಕೊಡೋದು ಮಾತ್ರ ಅಲ್ಲ, ಈ ಶಿಶುವಿಗೆ ಶಿಂಶು ಈ ಒಂದು ಶಿಶುವಾದ ವಾಯುದೇವರಿಗೆ ಮಾರಕ. ಮಾರಕ ಅಂದ್ರೆ ಏನು, ವಾಯುದೇವರಿಗೆ ಮಾರಕ ಅಂದ್ರೆ ಏನು ಅಂದ್ರೆ, ವಾಯುದೇವರು ಸಂಸಾರದಲ್ಲಿ ಇದ್ದಾರೆ, ಅವರಿಗೆ ಆ ಒಂದು ದಗ್ಧಪಟಮಾನವಾಗ ಆ ಒಂದು ಲಿಂಗದೇಹ ಇದ್ರು ಸ್ಟಿಲ್ ವಾಯುದೇವರು ಸಂಸಾರದಲ್ಲೇ ಇದ್ದಾರೆ. ಅವರು ಮೋಕ್ಷಕ್ಕೆ ಹೋಗಬೇಕು. ಮೋಕ್ಷಕ್ಕೆ ಹೋಗಬೇಕಂದ್ರೆ ಕೊನೆಯಲ್ಲಿ ವಾಯುದೇವರ ಆ ಒಂದು ಲಿಂಗ ಶರೀರವನ್ನೂ ತೆಗೆಯುವಂತದ್ದು, ತೆಗೆಯುತ್ತಾನಂತೆ ಈ ಶಿಂಶುಮಾರ. ಅದಕ್ಕೆ ಕಾಲನಿಯಾಮಕ ರೂಪ ಶಿಂಶುಮಾರ ಅಂತ ಹೊರಗೆ ಧ್ರುವ ಮಂಡಲದಲ್ಲಿ ಇದ್ದಾನೆ ಅಂತ ಒಂದು ಚಿಂತನೆ ಮಾಡಿದ್ರೆ ಆ ಶಿಂಶುಮಾರನೇ ನಮ್ಮ ಹೃದಯದಲ್ಲಿ ಇರುವಂತ ಈ ಉಪಾಸನೆ ಅದಕ್ಕೆ ಬರುತ್ತೆ. ನಮ್ಮ ಹೃದಯದಲ್ಲಿ ಇರುವಂತ ಈ ಶಿಂಶುಮಾರ ಶಿಶುಮಾರ ಶಿಶು ಬ್ರಾಹ್ಮಣದಲ್ಲಿ ಇರುವಂತ ಇದನ್ನ ವಿಶೇಷವಾಗಿ ತಿಳ್ಕೋಬೇಕು. ತಿಳ್ಕೋಬೇಕು ಅಂದ್ರೆ ವಾಯು ಭಗವಂತನ ಪುತ್ರನಾದವನು ವಾಯು ಅಂತ ವಾಯುದೇವರನ್ನ ಸಹಿತವಾಗಿ ತಿಳ್ಕೋಬೇಕು. ತಿಳ್ಕೊಂಡ್ರೆ ಏಳು ಶತ್ರುಗಳು ಇರೋಲ್ಲ. ಏಳು ಶತ್ರುಗಳು ಅಂತ ಹೇಳೋವಾಗ ಅಲ್ಲಿ ಹೇಳ್ತಾರೆ ಈ ಶತ್ರುಗಳು ಎಂತಾದ್ದವರು ಅಂತ ಹೇಳ್ತಾರ ದ್ವಿಷತಃ ಅಂತ. ದ್ವಿಷತಃ ಅಂದ್ರೆ ತುಂಬಾ 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 ನಮ್ಗೆ ಕಾಟ ಕೊಡುವಂತ ಏಳು ಜನರು. ಯಾರಪ್ಪ ಈ ಏಳು ಜನರು ಅಂದ್ರೆ ಭ್ರಾತೃವ್ಯ ಅಂತ. ಭ್ರಾತೃ ಅಂದ್ರೆ ನಮ್ಮ ಸೋದರರು ಅಂತ. ನಮ್ಮ ಸೋದರರು ಅಂದ್ರೆ ನಮ್ಮ ಜತೆ ಜತೆಯಾಗಿ ನಾವು ಯಾವಾಗ ಹುಟ್ಟಿದಿವೋ ಅಂದ್ರೆ ಇವಾಗ ಈ ಜನ್ಮ ಇಲ್ಲ, ನಾವು ಸಂಸಾರಕ್ಕೆ ಯಾವಾಗ ಬಂದಿವೋ ಆ ದಿವಸದಿಂದ ನಮ್ಮ ಒಟ್ಟಿಗೆ 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 ನಮ್ಮ 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 ದೇಹದಲ್ಲಿ ಇರುವಂತವ್ರು ಅಂದ್ರೆ ದೇವತೆಗಳು ಮಾತ್ರ ಇಲ್ಲ, ಈ ದೇಹದಲ್ಲಿ ದೈತ್ಯರು ಇದ್ದಾರೆ. ಈ ಏಳು ಇಂದ್ರಿಯಗಳಿಗೆ ಏಳು ಏಳು ಶತ್ರುಗಳು ಅಂದ್ರೆ ಏಳು ಪ್ರಧಾನವಾದ ಇಂದ್ರಿಯಗಳಿಗೆ ಪಂಚಜ್ಞಾನೇಂದ್ರಿಯ ಬರುತ್ತೆ. ಜ್ಞಾನೇಂದ್ರಿಯಗಳು ಆ ವಿಷಯಗಳನ್ನ ರೂಪವನ್ನ ಗ್ರಹಣ ಮಾಡೋದು ಶಬ್ದವನ್ನ ಗ್ರಹಣ ಹೀಗೆ ಮಾಡಿದ್ರು ಅದನ್ನ ಪ್ರಾಸೆಸ್ ಮಾಡ್ಲಕ್ಕೆ ಒಂದು ಮನಸ್ಸು ಅಂತ ಬೇಕು. ಮನಸ್ಸೂ ಪ್ರಯೋಜನ ಇಲ್ಲ. ಮನಸ್ಸಿಗೆ ನೋಡಿ ಇವತ್ತು ನಾವು ಏನೋ ಒಂದು ವಿಷಯವನ್ನ ಕೇಳ್ತೀವಿ, ಚಂದಾಗ ಅರ್ಥ ಆಯ್ತು, ಗ್ರಹಣ ಆಯ್ತು. ಗ್ರಹಣ ಆದ ವಿಷಯವನ್ನ ಮೆಮರಿ ನೆನಪು ಎಂಬೋ ಕೋಶ ಇಲ್ಲದೆ ಇದ್ರೆ ಅದು ಉಳಿಯೋದೇ ಇಲ್ಲ. ಇವತ್ತು ಚಂದಾಗ ಅರ್ಥ ಆಯ್ತು, ನಾಳೆ ಮರ್ತೋಯ್ತು, ಒಂದು ವಾರ ಆದ ಮೇಲೆ ಅದು ಮರ್ತೋಗುತ್ತೆ. ಅಂದ್ರೆ ನಮಗೆ ಆ ಚಿತ್ತ ಸರಿಯಾಗಿ ಕೆಲಸ ಆಗ್ತಾ ಇಲ್ಲ, ಅದು ಮೆಮರಿ ಶೆಲ್ ಕೆಲಸ ಆಗ್ತಾ ಇಲ್ಲ ಅಂತ. ಸೊ ಹಾಗೆ ಮೆಮರಿ ಶೆಲ್ ಅಂತ ಹೇಳ್ತಾರೆ, ಅದಲ್ಲಿ ಇರುವಂತ ಅದರಿಂದ ಹುಟ್ಟಿರುವಂತ ಆ ಬುದ್ಧಿಯನ್ನು ಹೇಳ್ತಾರೆ. ಹೀಗೆ ಏಳು ಜನ, ಐದು ಜ್ಞಾನೇಂದ್ರಿಯ ಮನಸ್ಸು ಮತ್ತು ಬುದ್ಧಿಯನ್ನ ಇಲ್ಲಿ ತಗೊಂಡಿದ್ದಾರೆ. ಈ ಏಳು ಜನಕ್ಕೆ ಇರುವಂತ ಏಳು ದೈತ್ಯ ತಾರತಮ್ಯ ಸಂಧಿಯಲ್ಲಿ ನೋಡ್ತಾ ಬಂದಿದೀವಲ್ಲ, ಹಾಗೆ ಅಲ್ಲಿ ಇರುವಂತ ಏಳು ಜನಕ್ಕೆ ಸಂಬಂಧವಾದ ಈ ದೈತ್ಯರು ನಮ್ಮ ಜೊತೆ ಜೊತೆನೆ ಹುಟ್ಟಿ ಬರ್ತಾ ಇದ್ದಾರೆ. ಈ ಶಿಶುವನ್ನ, ಈ ಒಂದು ಹಗ್ಗವನ್ನ, ಈ ಒಂದು ಗೂಟವನ್ನ, ಆ ಗೂಟ ಇರುವಂತ ಆದಾನ ಪ್ರತ್ಯಾದಾನ ಅದು ನೋಡೋಣ. ಅದನ್ನ ತಿಳ್ಕೊಂಡಾಗೆ ನಮಗೆ ಈ ಒಂದು ದೈತ್ಯರ ಕಾಟ ಎಂದೆಂದು ಇರೋದಿಲ್ಲ, ಹಗ್ಗ ಚೆಂದಾಗಿರತ್ತ ಅಂತ ಹೇಳ್ತಾರೆ. ಇದು ಇದು ಫಲ ಹೇಳ್ತಾರೆ. ಯಾಕೆ ಫಲ ಹೇಳ್ತಾ ಇದ್ದಾರೆ, ಫಲ ಹೇಳ್ತಾ ಹೇಳುವ ಪರ್ಪಸ್ ಏನು ಅಂದ್ರೆ ಯಾಕೆ ನಾವು ತಿಳ್ಕೋಬೇಕು, ಏನೋ ಒಂದು ವಾಯುದೇವರಿಗೆ ಮುಖ್ಯ ಪ್ರಾಣರಿಗೆ ನಾರಾಯಣ ನಾರಾಯಣನ ಮಗನಾಗಿದ್ದಾನೆ ಅಂತ ತಿಳ್ಕೊಂಡ್ರೆ ನಮಗೆ ಏನು ಫಲ ಅಂತ. ನಿಮಗೆ ಇಷ್ಟು ಒಂದು ದೊಡ್ಡ ಫಲ ಇದೆ, ಆದ ಕಾರಣದಿಂದ ಇದನ್ನ ತಿಳ್ಕೊಳ್ಳಿ ಅಂತ ಹೇಳ್ತಾರೆ. ಸೊ ಇದು ಈ ಒಂದು ವರ್ಷದಲ್ಲಿ ಇಲ್ಲಿ ಶುರು ಮಾಡ್ತಾ ಇದ್ದಾರೆ. ಇದು ಈಗ ಹೋಗುತ್ತೆ. ಸ್ತಂಭರೂಪದಲ್ಲಿ ಪದಕ್ಷಿಣ ಅಂಬ ಕದಿ ಪ್ರದ್ಯುಮ್ನ ಗುಣರು ಪಾಂಬ್ರಿಣಿಯು ತಾನಾಗಿ ಇಪ್ಪಳು ವತ್ಸ ರೂಪದಲ್ಲಿ ಬೊಂಬಸುರ ಪದ ಯೋಗ್ಯ ಪವನ ತೃ ಎಂಬ ಕಾದಿ ಸಮಸ್ತ ದಿವಿಜ ಕದಂಬ ಸೇವಿತನಾಗಿ ಸರ್ವ ಪದಾರ್ಥಗಳ ತೋರ್ಪ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ಇಲ್ಲಿ ಬರುವಾಗ ಸ್ತಂಭರೂಪದಲ್ಲಿ ಸ್ತಂಭರೂಪದಲ್ಲಿಪ್ಪ, ಸ್ತಂಭರೂಪ ಅಂದ್ರೆ ಸ್ತಂಭ ಅಂದ್ರೆ ಗೂಟ ಅಂತ ಹೇಳಿದಿವಿಲ್ಲ, ಆ ಗೂಟ ಗೂಟ ಅಂದ್ರೆ ಪೆಗ್. ಆ ಒಂದು ಗೂಟ ರೂಪದಿಂದಲೇ ಇರ್ತಾನೆ. ಯಾರಿರ್ತಾನೆ? ಭಗವಂತ ಇರ್ತಾನೆ. ಸ್ತಂಭರೂಪದಲ್ಲಿಪ್ಪ, ಸ್ತಂಭರೂಪದಲ್ಲಿಪ್ಪ ಎಲ್ಲಿ ಇದ್ದಾನೆ ಇವನು ಅಂದ್ರೆ, ಇದಕ್ಕೆ ಹೇಳಕ್ ಮುಂಚೆ ಇದಕ್ಕೆ ಇಂಟ್ರೊಡಕ್ಷನ್ ಕೊಟ್ಟೆ ಅಲ್ಲ, ಹಾಗೆ ಇಲ್ಲಿ ದಕ್ಷಿಣ ಅಂಬಕದಿ, ದಕ್ಷಿಣ ರೈಟ್ ಐ, ನಮ್ಮ ಬಲ ಕಣ್ಣಿನಲ್ಲಿ ಇರುವಂತ ರೂಪವನ್ನ ಇಲ್ಲಿ ಹೇಳ್ತಾರೆ. ಬಲ ಕಣ್ಣಲ್ಲಿ ಇರುವಂತ ರೂಪ ತಿಳ್ಕೋಬೇಕಂದ್ರೆ ಅದು ಒರಿಜಿನಲ್ ಆಗಿ ಎಲ್ಲಿ ಇದೆ ಅಂದ್ರೆ ನಮ್ಮ ಹೃದಯದಲ್ಲಿ ಇದೆ ಅಂತ ಫಸ್ಟ್ ಚಿಂತನೆ ಮಾಡಿ. ಆ ಹೃದಯದಲ್ಲಿ ಇದನ್ನು ವಿಶೇಷವಾಗಿ ಈ ಕಣ್ಣಲ್ಲಿ ಇದೆ ಅಂತ ಚಿಂತನೆ ಮಾಡಬೇಕು. ಅದಕ್ಕೆ ಇಲ್ಲಿ ಕಣ್ಣನ್ನ ಇಲ್ಲಿ ಕೊಟ್ಟಿದ್ದಾರೆ. ದಕ್ಷಿಣ ಅಂಬಕದಿ ಯಾರಿದ್ದಾರಂದ್ರೆ ಪ್ರದ್ಯುಮ್ನ, ಸ್ತಂಭರೂಪ ಆ ಒಂದು ಗೂಟ ಯಾವುದು, ದಟ್ ಪೆಗ್, ದಟ್ ಸಪೋರ್ಟ್, ಅಲ್ಲಿ ಅಲ್ಲಿ ಸ್ಥಿರವಾಗಿ ಆ ಇರುವವನು ಯಾರು ಅಂದ್ರೆ ಕಣ್ಣಲ್ಲಿ ಪ್ರದ್ಯುಮ್ನ ರೂಪದಿಂದ ಅವನು ಇದ್ದಾನಂತ. ದಕ್ಷಿಣ ಅಂಬಕದಿ ಪ್ರದ್ಯುಮ್ನಾಗಿ ಇದ್ದಾನೆ. ಅವನೇ ಗೂಟ, ಅವನೇ ಒಂದು ಪೆಗ್ ಅಂತ ತಿಳ್ಕೋಬೇಕಂತ. ಅವನನ್ನ ಪೆಗ್ ಅಂತ ತಿಳ್ಕೋಬೇಕು ನಾವು. ಆಮೇಲೆ ಗುಣರೂಪ, ಯಾರು ಗುಣರೂಪದಿಂದ ಅವ್ರು ಯಾರಿದ್ದಾರೆ ಅಂತ. ಗುಣರೂಪದಿಂದ ಯಾರು, ಗುಣ ಅಂದ್ರೆ ಧಾಮ. ಒಂದು ಪೆಗ್ ಇದೆ, ಅದಕ್ಕೆ ಒಂದು ಹಗ್ಗ ಕಟ್ಟಿದ್ದಾರೆ. ಹಗ್ಗ ಯಾರು ಅಂದ್ರೆ ಗುಣರೂಪದಿಂದ ಯಾರಿದ್ದಾರಂದ್ರೆ ಅಂಬ್ರಿಣಿ ಅಂತ. ಅಂಬ್ರಿಣಿ ಅಂತ ಇದ್ದ, ಅಂಬ್ರಿಣಿ ನಾಮಕಳಾದಂತ ದುರ್ಗಾ ದೇವಿ, ಲಕ್ಷ್ಮೀ ದೇವಿಯಲ್ಲಿ ಅಂಬ್ರಿಣಿ ಎಂಬ ರೂಪದಿಂದ ಇದ್ದಾಳೆ, ತಾನಾಗಿ ಇಪ್ಪಳು. ಆಮೇಲೆ ನೆಕ್ಸ್ಟ್ ವತ್ಸ ರೂಪದಲ್ಲಿ ಅವಳು ಏನ್ ಮಾಡಿದ್ದಾಳೆ, ಅಲ್ಲಿ ಒಂದು ವತ್ಸ, ಆ ಒಂದು ಶಿಶು ರೂಪದಿಂದ ವತ್ಸ ರೂಪದಲ್ಲಿ ಯಾರಿದ್ದಾರೆ ಅಂದ್ರೆ ಬೊಂಬಸುರ ಪದಯೋಗಿ. ಬೊಂಬಸುರ, ಬೊಂಬಸುರ ಅಂದ್ರೆ ಆ ಒಂದು ಬ್ರಹ್ಮನ ಪದವಿಗೆ ಬರುವಂತವ್ರು. ಯಾರು ಬ್ರಹ್ಮ ನೆಕ್ಸ್ಟ್ ಬ್ರಹ್ಮರಾಗ್ತಾರೋ, ಭಾವಿ ಬ್ರಹ್ಮರು ಯಾರಿದ್ದಾರೋ, ಬೊಂಬಸುರ ಅಂದ್ರೆ ಆ ಪದವಿಗೆ ಬರೋರು, ಆ ಪದವಿಗೆ ಬರುವಂತ ಆ ಒಂದು ಬ್ರಹ್ಮ ಪದವಿಗೆ ಬರುವಂತ ಯಾವ ಜೀವ ಇದ್ದಾನೋ ಅವನು ಯೋಗ್ಯ ಪವನ ಅಂದ್ರೆ ಮುಖ್ಯ ಪ್ರಾಣರು ಅಲ್ಲಿ ಶಿಶುವಾಗಿದ್ದಾರೆ. ಅವ್ರು ಹೇಗಿದ್ದಾರೆ, ಅವರು ಅಲ್ಲಿ ಶಿಶುವಾಗಿದ್ದಾರೆ. ಶಿಶು ಬಂದು ಮುಖ್ಯ ಪ್ರಾಣ, ಹಗ್ಗ ಬಂದು ಲಕ್ಷ್ಮೀ ದೇವಿ ಅಂಬ್ರಣಿ ರೂಪದಿಂದ ಇದ್ದಾಳೆ, ಮತ್ತು ಆ ಗೂಟ ಯಾವುದು ಅಂದ್ರೆ ಆ ಪ್ರದ್ಯುಮ್ನ ರೂಪನಾಗೆ ಇದ್ದಾನೆ. ಸೊ ಇಂತಹ ಒಂದು ಶಿಶುವಿಗೆ, ಆ ಶಿಶುವಿಗೆ ಯಾರು ನಮಸ್ಕಾರ ಮಾಡ್ತಾ ಇದ್ದಾರಂದ್ರೆ ತ್ರಿಯಂಬಕ, ಮುಕ್ಕಣ್ಣ, ಬುದ್ಧ ದೇವರು. ಮೂರು ಕಣ್ಣು ಇರುವಂತ ಈ ಕಣ್ಣಲ್ಲಿ ಇದ್ದು ಅವನಿಗೆ ಹೇಗೆ ಆ ಮುಕ್ಕಣ್ಣ ಆದ ಅವನು ಅಂದ್ರೆ, ಅವನು ಈ ಕಣ್ಣಲ್ಲಿ ಕೂತು ದೇವರನ್ನ ವಿಶೇಷ ಗುಣವನ್ನ ಚಿಂತನೆ ಮಾಡುವ ಮೂಲಕವಾಗಿ ಅದು ಇಲ್ಲಿ ನೋಡಿ ತ್ರಿಯಂಬಕ ಅಂತ. ಮೂರು ಕಣ್ಣು ಅಂತ ಅಂದ್ರೆ ಒಳಗಣ್ಣಿನಿಂದಲೂ ನೋಡ್ತಾ ಇದ್ದಾನೆ, ಹೊರಗಣ್ಣಿನಿಂದಲೂ ನೋಡ್ತಾ ಇದ್ದಾನೆ. ಹೊರಗಣ್ಣಿನಿಂದ ಹೊರಗೆ ಇರುವಂತ ಎಲ್ಲಾ ರೂಪವನ್ನು ನೋಡ್ತಾ ಇದ್ದಾನೆ, ಒಳಗಣ್ಣಿನಿಂದ ತನ್ನ ಒಳಗೆ ಇರುವಂತ ತಾನು ಅಂದ್ರೆ ಅಹಂಕಾರ ತತ್ವ ರುದ್ರ ಅಂತ ತಗೊಂಡ್ರೆ ಅವನು ಇಡೀ ಬ್ರಹ್ಮಾಂಡ ಪೂರವೂ ಅವನು ಇರುವವನು ಅಂದ್ರೆ ಒಳಗೇನೂ ನೋಡ್ತಾ ಇದ್ದಾನೆ. ಅಹಂಕಾರ ತತ್ವ ಒಳಗೇನೂ ನೋಡ್ತಾ ಇದ್ದಾನೆ, ತನ್ನ ದೇಹದ ಒಳಗೆ, ತನ್ನ ಕಣ್ಣಿನ ಒಳಗೇನೂ ನೋಡ್ತಾ ಇದ್ದಾನೆ, ಒಳಗಣ್ಣಿನಿಂದ ನೋಡ್ತಾ ಇದ್ದಾನೆ. ಎರಡು ಅರ್ಥವೂ ಬರುತ್ತೆ, ಒಳಗನ್ ಅಂದ್ರೆ ಸೀಯಿಂಗ್ ಇನ್ಸೈಡ್ ಅಂತ ಅರ್ಥ, ಸೀಯಿಂಗ್ ಇನ್ಸೈಡ್ ಆಫ್ ಎವ್ರಿಥಿಂಗ್. ಅವನ ಅಂತರ್ಯಾಮಿ ಎಲ್ಲವನ್ನು ನೋಡ್ತಾ ಇದ್ದಾನೆ. ತ್ರಿಯಂಬಕಾದಿ ಎಲ್ಲ ತ್ರಿಯಂಬಕನ ಇಟ್ಟುಕೊಂಡು ಸಮಸ್ತ ದಿವಿಜ ಕದಂಬ, ದಿವಿಜರು ಆ ದೇವತೆಗಳು ಎಲ್ಲರೂ ಅದು ಸುತ್ತು ಇದ್ದಾರಂತ. ಕದಂಬ ಎಲ್ಲ ದೇವತೆಗಳ ಸಮೂಹ ಎಲ್ಲವೂ ಇದೆ. ಅವರೆಲ್ಲರೂ ಏನು ಮಾಡ್ತಾ ಇದ್ದಾರೆ, ಅವರೆಲ್ಲರೂ ಸೇವಿತನಾಗಿ ಯಾರನ್ನ ಸೇವೆ ಮಾಡ್ತಾರೆ, ವಾಯುದೇವರು ಸಹಿತನಾಗಿ ಇರುವಂತ ಲಕ್ಷ್ಮೀನಾರಾಯಣನನ್ನ ಸೇವೆ ಮಾಡ್ತಾ ಇದ್ದಾರೆ. ಸೇವಿತನಾಗಿ ಸರ್ವ ಪದಾರ್ಥಗಳ ಸ್ವರ್ಪ ಅಂದ್ರೆ ಆ ಪದಾರ್ಥಗಳು ನಮ್ಮ ಕಣ್ಣಲ್ಲಿ ಪ್ರತಿ ನಮ್ಮ ಪ್ರತಿಯೊಬ್ಬರ ಕಣ್ಣಲ್ಲಿನೂ ಇವರಿದ್ದಾರಂತ. ಪ್ರತಿಯೊಬ್ಬರ ಕಣ್ಣಲ್ಲಿನೂ ಇದ್ದು ಅವರಿದನ್ನ ಎಲ್ಲವನ್ನೂ ನಮ್ಗೆ ಹೇಗೆ ಶಕ್ತಿ ಬರುತ್ತ, ದೇವತೆಗಳಿಗೆ ಕಣ್ಣಿನ ಅಭಿಮಾನಿ ಆ ಅಭಿಮಾನಿ ಅಂತ ನಾವು ಮಾತಾಡ್ತಾ ಇರ್ತೀವಿ, ಅವ್ರಿಗೆ ಹೇಗೆ ಈ ಶಕ್ತಿ ಎಲ್ಲ ಬರುತ್ತೆ ಅಂದ್ರೆ ಕಂಟಿನ್ಯೂಸ್ ಆಗಿ ಒಂದು ರೂಪದಿಂದ ಇದ್ದು ಅವರು ಕಂಟಿನ್ಯೂಸ್ ಆಗಿ ಇದನ್ನ ನೋಡ್ತಾ ದೇವರನ್ನ ಈ ತರ ಒಂದು ಚಿಂತನೆ ಮಾಡ್ತಾ ಇದ್ದ ಕಾರಣದಿಂದ ಅವರಿಗೆ ಈ ಒಂದು ಏನ್ ಹೇಳೋದು, ಈ ದೈತ್ಯರ ಕಾಟ ಅವ್ರಿಗೇನೂ ಇರೋದಿಲ್ಲ. ಎಲ್ಲವೂ ಅವರಿಗೆ ತೋರ್ಸ್ಲಕ್ಕೆ ಸಾಮರ್ಥ್ಯವೂ ಸಿಕ್ಕತ್ತ ಅಂತ ಹೇಳ್ತಾ ಇದ್ದಾರೆ. ಇದು ಬರ್ಲಕ್ಕೆ ಮುಂಚೆನೆ ಇದು ಇದು ಕಣ್ಣಲ್ಲಿ ಇರುವಂತ ಈ ರೂಪ ತಿಳ್ಕೋಬೇಕಂದ್ರೆ ಇದಕ್ಕೆ ಇದಕ್ಕೆ ಒಂದು ಪೂರ್ವ ಪೀಠಿಕೆವಾಗಿ ಈ ಒಂದು ಉಪಾಸನೆ ಶಿಶು ಬ್ರಾಹ್ಮಣದಲ್ಲಿ ಬಂದಿದೆ. ಈ ಶಿಶು ಬ್ರಾಹ್ಮಣದಲ್ಲಿ ಏನ್ ಫಸ್ಟ್ ಹೇಳ್ತಾರಂದ್ರೆ, ಇದು ತಿಳ್ಕೋಬೇಕಂದ್ರೆ ಈ ಪ್ರಾಣ ಕಣ್ಣಲ್ಲಿ ಇರೋದನ್ನ ತಿಳ್ಕೋಬೇಕಂದ್ರೆ ಫಸ್ಟ್ ಅವನಿಗೆ ಏನ್ ತಿಳ್ಕೋಬೇಕು ಅಂದ್ರೆ ಏನು ಸ್ತಂಭ, ಕಣ್ಣಲ್ಲಿ ಎಲ್ಲಿಂದ ಸ್ತಂಭ ಬಂತು, ಎಲ್ಲಿಂದ ಧಾಮ ಬಂತು, ಎಲ್ಲಿಂದ ಶಿಶು ಬಂತು, ಕಣ್ಣಲ್ಲಿ ಎಲ್ಲಿ ಎಲ್ಲಿ ಇದೆ, ಇದಲ್ಲ ಏನಿದೆ ಎಲ್ಲಿ ಇದೆ ಅಂತ ಚಿಂತನೆ ಮಾಡುವಾಗ ಅದಕ್ಕೆ ಹೇಳ್ತಾರೆ ಈ ಒಂದು ಗೂಟ. ಗೂಟ ಅಂಬುದು ಏನು ಅಂತ ಹೇಳ್ತಾರೆ. ಅದಕ್ಕೆ ಅವ್ರು ಹೇಳ್ತಾರೆ ಇಲ್ಲಿ ಉಪನಿಷತ್ತಲ್ಲಿ ಹೇಳುವಾಗ ಆದಾನ ಪ್ರತ್ಯಾದಾನ ಅಂತ ಎರಡನ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಏನು ಆದಾನ ಅಂದ್ರೆ, ಇವಾಗ ಒಂದು ಕರು ಇರುತ್ತೆ, ಆ ಕರುವನ್ನ ಎಲ್ಲಿ ಡೈರೆಕ್ಟ್ ಆಗಿ ಕಟ್ಟಿ ಇಟ್ಟಿದ್ದಾರೋ ಅದಕ್ಕೆ ಆದಾನ ಅಂತ ಹೇಳ್ತಾರೆ. ಅಂದ್ರೆ ಒಂದು ಎಕ್ಸಾಂಪಲ್ ಕೊಡಬೇಕಂದ್ರೆ, ನಾವು ಬಂದು ನಮ್ಮ ಬಂಗಾರ ಮತ್ತು ನಮ್ಮ ನೆಕ್ಲೆಸ್ ಇದೆಲ್ಲ ಇಟ್ಕೊಂಡಿರ್ತೀವಿ. ಆ ನೆಕ್ಲೆಸ್ ಅನ್ನ ಎಲ್ಲಿ ಇಡ್ತೀವಿ ನಾವು? ನೆಕ್ಲೆಸ್ ಅನ್ನ ಒಂದು ಆ ನೆಕ್ಲೆಸ್ ಶೇಪ್ ಇರುವಂತ ಆ ಒಂದು ಜಸ್ಟ್ ಬಾಕ್ಸ್, ನೆಕ್ಲೆಸ್ ಅನ್ನ ಒಂದು ಬಾಕ್ಸ್ ಅಲ್ಲಿ ಫಸ್ಟ್ ಇರ್ತೀವಿ. ಆ ಬಾಕ್ಸ್ ಅನ್ನ ಆದಾನ ಅಂತ ಕರೀತಾರೆ. ಅದನ್ನ ಆದಾನ ಡೈರೆಕ್ಟ್ ಆಗಿ ನೆಕ್ಲೆಸ್ ಎಲ್ಲಿ ಡೈರೆಕ್ಟ್ ಆಗಿದೆಯೋ ಅದನ್ನ ಬಂದು ಆದಾನ ಅಂತ ಕರೀತಾರೆ. ಪ್ರತ್ಯಾದಾನ ಅಂದ್ರೆ ಏನು? ಪ್ರತ್ಯಾದಾನ ಅಂದ್ರೆ ಎಲ್ಲವೂ, ಎಲ್ಲವೂ ಅಂದ್ರೆ ಆ ನೆಕ್ಲೆಸ್ ಇರುವಂತ ನಮ್ಮ ಬೀರೋ ಇರ್ಬೋದು, ಆ ನೆಕ್ಲೆಸ್ ಆ ಬೀರೋ ಇರುವಂತ ರೂಮ್ ಇರ್ಬೋದು, ಆ ರೂಮ್ ಇರುವಂತ ಮನೆ ಇರ್ಬೋದು, ಎಲ್ಲವೂ ಪ್ರತ್ಯಾದಾನ ಆಗತ್ತೆ. ಅದು ಇರುವಂತದ್ದು ಅದೇ ಎಲ್ಲವೂ ಪ್ರತ್ಯಾದಾನ ಆದ್ರೆ ಈ ನೆಕ್ಲೆಸ್ ಡೈರೆಕ್ಟ್ ಆಗಿರೋದು ಆದಾನ ಆಗತ್ತೆ. ಹಾಗೆ ಈ ಆದಾನ, ಈ ಗೂಟ, ದೇವರ ಗೂಟ ಎಲ್ಲಿದೆ? ಈ ಗೂಟ, ಈ ಹಗ್ಗ, ಈ ವತ್ಸ ಮತ್ತು ವತ್ಸವನ್ನ ಪೂಜೆ ಮಾಡುವಂತ ದೇವತೆಗಳು, ಇಲ್ಲಿ ದೈತ್ಯ ಹೇಳಿಲ್ಲ, ದೇವತೆಗಳೆಲ್ಲ ಎಲ್ಲಿ ಇದ್ದಾರೆ ಅಂದ್ರೆ ಸೂಕ್ಷ್ಮ ಶರೀರದಲ್ಲಿ ಇದ್ದಾರೆ. ಅಂದ್ರೆ ಆದಾನ ಅಂಬೋದು ಇಲ್ಲಿ ನಮ್ಮ ಯಾವುದನ್ನ ತಿಳ್ಕೋಬೇಕು? ಏನ್ ಹೇಳ್ತಾರೆ ಈ ಉಪನಿಷತ್ತಲ್ಲಿ? ಯಾರು ಇದನ್ನ ತಿಳ್ಕೊಳ್ತಾರೆ? ಆ ಶಿಶುವನ್ನ ತಿಳ್ಕೊಂಡು, ಧಾಮವನ್ನ ತಿಳ್ಕೊಂಡು, ಆ ಒಂದು ಗೂಟವನ್ನ ತಿಳ್ಕೊಂಡು, ಆ ಗೂಟ ಎಲ್ಲಿ ಇದೆ, ಗೂಟ ಡೈರೆಕ್ಟ್ ಆಗಿ ಎಲ್ಲಿ ಇದೆ, ಗೂಟ ಆದಾನ ಏನು, ಪ್ರತ್ಯಾದಾನ ಅದನ್ನ ತಿಳ್ಕೊಳ್ತಾರ. ಗೂಟ ಇರುವಂತ ಮನೆ, ಮನೆಯಲ್ಲಿ ಅದು ಇರುವಂತ ಜಾಗ, ಆದಾನ ಅಂದ ಜಾಗ, ಎಕ್ಸಾಕ್ಟ್ಲಿ ದಟ್ ರೂಮ್, ದೇವರ ಮನೆ ಅಂತ ಹೇಳ್ತಿಲ್ಲ, ಅದು ದೇವರ ಮನೆಯಲ್ಲಿ ಇದೆ ಅಂತ ತಿಳ್ಕೊಬೇಕು. ಆ ದೇವರ ಮನೆ ಇರುವಂತ ಮನೆಯನ್ನ ತಿಳ್ಕೊಬೇಕು. ಆಮೇಲೆ ಅಲ್ಲಿ ಇರುವಂತ ವತ್ಸ, ವತ್ಸ ಧಾಮ, ಆ ಒಂದು ಗೂಟ ಇದನ್ನ ತಿಳ್ಕೊಂಡ್ರೆ ಮುಕ್ತಿ ಆಗತ್ತೆ ಅಂದ್ರೆ ಇದು ನಾವು ತಿಳ್ಕೊಂಡ್ ಬಿಟ್ಟಿವಲ್ಲ, ಇವಾಗ ತಿಳಿದಾಯ್ತಲ್ಲ ನಮ್ಗೆ ಮುಕ್ತಿ ಆಗತ್ತಾ, ನಮ್ಗೆ ದೈತ್ಯರ ಬಾಧೆ ನಮ್ಗೆ ಆಗಲ್ಲವಾ ಅಂದ್ರೆ ಅಲ್ಲಿ ಹೇಳ್ತಾರೆ. ಇಲ್ಲಿ ಹೇಳಿರುವಂತ ರಹಸ್ಯ ಏನು ಅಂದ್ರೆ ಈ ಸ್ಥೂಲ ದೇಹ ನಿನಗೆ ಇದಲ್ಲ, ಈ ಸ್ಥೂಲ ದೇಹ ಅಂಬುದು ಒಂದು ಪ್ರತ್ಯಾದಾನ ಅಂದ್ರೆ ಒಂದು ದೊಡ್ಡ ಮನೆಯಂತೆ ಅಷ್ಟೇ. ಆಧಾರ ಯಾವುದು ಇದಕ್ಕೆ, ಮೂಲ ಯಾವುದು ಈ ಒಂದು ದೇಹ ಪಡಲಕ್ಕೆ, ಮೂಲ ಯಾವುದು ಅಂದ್ರೆ ಸೂಕ್ಷ್ಮ ದೇಹವನ್ನ ತಿಳ್ಕೋಬೇಕು. ಈ ಸೂಕ್ಷ್ಮ ದೇಹ ಕೆಲವು ಕಡೆ ಸ್ವರೂಪ ದೇಹದಿಂದಲೇ ಶುರು ಮಾಡ್ತಾರೆ. ನಾವು ಸ್ವರೂಪ ದೇಹದಿಂದ ಶುರು ಮಾಡಿದ್ರೆ ಸ್ವರೂಪ ದೇಹದಲ್ಲಿ ಆ ಒಂದು ಆಂಕರ್ ಅಂತ ಆ ಒಂದು ಸ್ಥಿರವಾಗಿ ಆ ಬಿಂಬನಾಗಿ ಇರುವಂತ ನಾರಾಯಣ ಪ್ರದ್ಯುಮ್ನ ರೂಪ ಇಲ್ಲಿ ಕಣ್ಣಲ್ಲಿ ಬರುತ್ತೆ. ದೇವರಿದಾನಲ್ಲ ಅವನೇ ಗೂಟ, ಅವನೇ ಸ್ತಂಭ, ಅವನು ಸ್ತಂಭನಾಗಿ ಇದ್ದಾನೆ. ಆಮೇಲೆ ಅವನಿಗೆ ಅವನು ಈ ಜೀವವನ್ನ ಈ ಲಿಂಗದೇಹದಲ್ಲಿನೂ ಕಟ್ಟಿ ಹಾಕಿದ್ದಾನೆ, ಈ ಸ್ಥೂಲ ದೇಹದಲ್ಲಿನೂ ಇಟ್ಟಿದ್ದಾನೆ. ಸೊ ಕಟ್ಟಿ ಹಾಕಲಕ್ಕೆ ಬಳಸುವಂತ ಹಗ್ಗ ಯಾವುದು? ಅವನು ಬಳಸುವಂತ ಹಗ್ಗ, ಹಗ್ಗದಲ್ಲಿನೂ ಅವನೇ ಇದ್ದಾನೆ. ಬಳಸೋ ಹಗ್ಗ ಯಾವುದು ಅಂದ್ರೆ ಅಂಬ್ರಣೀ ನಾಮಕಳಾದಂತ ದುರ್ಗಾ ರೂಪವನ್ನ ಬಳಸ್ತಾ ಇದ್ದಾನೆ. ವಿಶೇಷ ಅಂಬ್ರಣಿ ರೂಪವನ್ನ ಬಳಸ್ತಾ ಇದ್ದಾನೆ ಅವನು. ಸೊ ಆ ಅಂಬ್ರಣಿ ರೂಪ ಅವಳಿಗೆ ಯಾಕೆ ಅಂಬ್ರಣಿ ಅಂತ ಅವಳಿಗೆ ಯಾಕೆ ಹೆಸರು ಬಂತು ಅಂದ್ರೆ ಅನಾಮಕಳಾದಂತ ಅಕಾರವಾಚ್ಯ ಭಗವಂತನ ಒಂದೇ ಅಕ್ಷರ ನಾವು ನೋಡ್ತಾ ಬಂದೀವಿ. ಅ ಅಂಬೋದು ಭಗವಂತನ ಗುಣವನ್ನ ಸಂಪೂರ್ಣವಾಗಿ ತಿಳಿಸುವಂತದ್ದು. ಅ ಅಂದ್ರೆ ಪೂರ್ಣ, ಅ ಅಂದ್ರೆ ದೋಷರಹಿತ, ಅ ಅಂದ್ರೆ ಸರ್ವ ವಿಲಕ್ಷಣ ಅಂದ್ರೆ ಭಗವಂತನನ್ನ ಪೂರ್ತಿಯಾಗಿ ತಿಳಿಸಿಕೊಡುವಂತ ಶಬ್ದ ಅ ಅಕಾರ. ಅದನ್ನ ಭರಣ ಮಾಡಿದ್ದಾಳೆ ತಾನು ಇಟ್ಟುಕೊಂಡು ತನ್ನ ಮನಸ್ಸಲ್ಲಿ, ತನ್ನ ದೇಹದಲ್ಲಿ, ತನ್ನ ಒಳಗೆ, ತನ್ನ ಅಂತರ್ಯಾಮಿಯಾಗಿ ಸದಾ ಧಾರಣೆ ಮಾಡಿಕೊಂಡಿರುವಂತ ಕಾರಣದಿಂದ ಅವಳಿಗೆ ಅಂಬ್ರಣಿ ಅಂತ ಹೇಳ್ತಾರೆ, ಅಂಬ್ರಣಿ ಅಂತ ಹೇಳ್ತಾರಂತೆ. ಕೆಲವು ಕಡೆ ನೋಡಿದ್ರೆ ಬನ್ನಂಜಿ ಆಚಾರ್ಯರೆಲ್ಲ ಹೇಳುವಾಗ ಅವರು ಅಂಬ್ರಿಣಿ ಅಂತಾನು ಹೇಳ್ತಾರೆ. ಅದಕ್ಕೆ ಏನದು ಇದು ಪಶ್ಚಾತ್ ಅಂಬ್ರಣಿ ಎಂಬ ಅರ್ಥವನ್ನ ವಿಷ್ಣು ರಹಸ್ಯದಲ್ಲಿ ಮೊಟ್ಟ ಮೊದಲು ಸೃಷ್ಟಿ ಪ್ರಕರಣದಲ್ಲಿ ಅವ್ರು ಹೇಳ್ತಾರೆ. ನಿರ್ವಚನ ವಿಷ್ಣು ರಹಸ್ಯದಲ್ಲೇ ಕೊಟ್ಟಿದ್ದಾರೆ ನಿರ್ವಚನ, ಅದು ಅಂಬ್ರಣಿ ಆಗತ್ತೆ. ಸೊ ಅಂಬ್ರಣಿ ಹೇಳಿದ್ರು ಕರೆಕ್ಟ್ ಆಗತ್ತೆ. ಕೆಲವು ವೇದಗಳಲ್ಲಿ ಕೆಲವುದನ್ನು ಇಟ್ಟುಕೊಂಡು ಬನ್ನಂಜಿ ಆಚಾರ ಬಂದು ಅಂಬ್ರಿಣಿ ಅಂತ ಹೇಳ್ತಾರೆ. ಅಂಬ್ರಿಣಿ ಅಂದ್ರ ಅಂಬೋ ಅಕಾರ ವಾಚ್ಯನಾದಂತ ಭಗವಂತನ ಇರುವಂತದ್ದು, ಅಕಾರ ವಾಚ್ಯನಾದಂತ ಭಗವಂತನ ಸದಾ ಧರಿಸುವಂತ ವಾಯುದೇವರು. ಆ ವಾಯುದೇವರನ್ನ ಧಾರಣೆ ಮಾಡುವಂತ ಭಗವಂತರಾದರೆ ಹೀಗೆ ಹೇಳ್ಬೇಕು, ವಾಯುದೇವರನ್ನ ಧಾರಣೆ ಸದಾ ಮಾಡಿರುವನು ಅಮ್ರ ಆಗುತ್ತಾನ, ಅಮ್ರನ ಪತ್ನಿ ಅಂಬ್ರಿ ಆಗ್ತಾಳ, ಅಂಬ್ರಿ ಅಂಬ್ರಿಯ ಅಂದ್ರೆ ವಾಯುದೇವರು ಅಂಬ್ರ ಹಾಕ್ತಾರೆ, ಅಂಬ್ರಿಣಿ ಎಂಬುದು ಬೇಸಿಕಲಿ ಅವ್ರಿಗೆ ಹೇಳುವಂತ ಅರ್ಥ, ಅದನ್ನು ಸ್ವಲ್ಪ ನೋಡ್ಬೇಕು. ಅವ್ರಿಗೆ ಹೇಳುವಂತ ಅರ್ಥ ಯಾವ್ದು ಅಂದ್ರೆ ವಾಯುದೇವರನ್ನು ಸೇರಿಸಿ ಉಪಾಸನೆ ಮಾಡುವಂತ, ವಾಯುದೇವರನ್ನ ಧರಣೆ ಮಾಡಿರುವಂತ ಭಗವಂತನ ಪತ್ನಿ ಯಾರೋ ಅವಳ ಗಂಡ ಹಾಗೆ ಹೇಳ್ತಾರೆ ಅವರು. ಸೊ ಅಂಬ್ರಿಣಿ ಅಂದ್ರೆ ವಾಯುದೇವರನ್ನ ಇಟ್ಟುಕೊಂಡು ಅಂಬ್ರಿಣಿ ಎಂಬ ಶಬ್ದಕ್ಕೆ ಅವರು ಅರ್ಥ ಹೇಳ್ತಾರೆ ಬನ್ನಂಜಾಚಾರ್ಯರು. ಸೊ ಅಂಬ್ರಿಣಿನೂ ಆಗತ್ತೆ, ಅಂಬ್ರಣಿನೂ ಆಗತ್ತೆ. ಇಲ್ಲಿ ನಾವು ಬಂದು ಅಂಬ್ರಣಿ ಇಟ್ಕೊಂಡಿದ್ದಾರೆ ದಾಸರು. ಸೊ ನಾ ಅಂಬ್ರಿಣಿ ಅಂದ್ರೆ ಲಕ್ಷ್ಮಿ ಧಾರಣೆ ಮಾಡಿರುವಂತ ಭಗವಂತನ ಅಂಬ್ರಿಣಿ ಧಾರಣೆ ಮಾಡಿ ಲಕ್ಷ್ಮಿಯನ್ನ ಧಾರಣೆ ಮಾಡಿರುವಂತ ಭಗವಂತ ಅಂತ ಆಗತ್ತೆ. ಸೊ ಈ ಅಂಬ್ರಿಣಿ ಎಂಬುದು ಹಗ್ಗವಾಗಿದೆ ಅಂತ ಹೇಳ್ತಾರೆ. ಶಿಶು ಬಂದು ಯಾರು ಅಂದ್ರೆ ವಾಯುದೇವರು, ಅಂದ್ರೆ ವಾಯುದೇವರನ್ನ ಕಟ್ಟಿ ಹಾಕಿದ್ದಾರಂತ, ಅಂದ್ರೆ ಕಟ್ಟಿ ಹಾಕಿದ್ದಾರಂದ್ರೆ ಅವ್ರು ಸಂಸಾರದಲ್ಲಿ ಇದ್ದಾರಂತ, ವಾಯುದೇವರ ಮೂಲಕವಾಗಿ ಎಲ್ಲರನ್ನೂ ಅವರು ಕಟ್ಟಿ ಹಾಕಿದ್ದಾರೆ. ಸೊ ಅದು ಬಂದು ನಮ್ಮ ಸ್ವರೂಪ ದೇಹದಲ್ಲಿ ಮುಖ್ಯವಾಗಿ ಇದ್ದು, ಆಮೇಲೆ ಸೂಕ್ಷ್ಮ ದೇಹ ಅಂದ್ರೆ ಲಿಂಗ ಅನಿರುದ್ಧ ದೇಹಗಳಿಗೆ ಸೂಕ್ಷ್ಮ ದೇಹ ಅಂತ ಹೇಳ್ತಾರೆ. ಆ ಅನಿರುದ್ಧ ದೇಹದಲ್ಲಿ ಅಂದ್ರೆ ಅನಿರುದ್ಧ ದೇಹ ಹೇಗೆ ಬರುತ್ತೆ ಅಂತ ಹೇಳ್ತಾರೆ. ಸಂಕಷ್ಣ ಒಡೆಯರು ಕಾಮೆಂಟ್ರಿಯಿಂದ ಅದನ್ನ ಹೇಳ್ತಾರೆ. ಅದಕ್ಕೆ ಹೇಗೆ ಅಂದ್ರೆ ಸ್ವರೂಪ ದೇಹ ಹೇಗಿದೆಯೋ ಆ ಸ್ವರೂಪ ದೇಹಕ್ಕೆ ಸದೃಶವಾಗಿ, ಅಂದ್ರೆ ಸ್ವರೂಪ ದೇಹದಲ್ಲಿ ಏನೇನು ಸತ್ವ ರಜ ತಮೋ ಅದೆಲ್ಲ ಆ ಗುಣಗಳು ಸ್ವರೂಪ ಗುಣಗಳು ಹೇಗಿದೆಯೋ ಆ ಸ್ವರೂಪ ಗುಣಗಳಿಗೆ ಅನುಸಾರಿಯಾಗಿ ಆ ಪ್ರಾಕೃತ ಗುಣಗಳು, ಸ್ವರೂಪದಲ್ಲಿ ಇರೋದು ಅಪ್ರಾಕೃತ ಗುಣಗಳು, ಅದಕ್ಕೆ ಕರೆಸ್ಪಾಂಡ್ ಆಗುವಂತ ಅದಕ್ಕೆ ಅದಕ್ಕೆ ಸದೃಶವಾಗಿರುವಂತ ಪ್ರಾಕೃತ ಗುಣಗಳು, ಅದನ್ನ ವ್ಯಕ್ತ ಮಾಡುವಂತ ಪ್ರಾಕೃತ ಗುಣಗಳು ಇರುವಂತ ಒಂದು ದೇಹ, ಸೂಕ್ಷ್ಮವಾದ ದೇಹ ಆ ಲಿಂಗ ಅನಿರುದ್ಧ ದೇಹ ಅಂತ ಹೇಳ್ತಾರೆ. ಕೆಲವು ಕಡೆ ಈ ಸೂಕ್ಷ್ಮ ದೇಹವನ್ನೇ ಈ ಗೂಟ ಅಲ್ಲಿನೂ ಮೇನ್ ಆಗಿದೆ ಅಂತ ಹೇಳ್ತಾರೆ, ಯಾಕೆಂದ್ರೆ ಲಿಂಗ ದೇಹದಲ್ಲಿನೂ ಇದಲ್ಲ. ಸೊ ಅದನ್ನ ಗೂಟ ಅಂತ, ಯಾಕೆಂದ್ರೆ ವಾಯುದೇವರ ಅಲ್ಲಿ ಬರಬೇಕು ನಮ್ಗೆ. ಸೊ ಅಲ್ಲಿ ಗೂಟ ನಾರಾಯಣನೇ ಗೂಟನಾಗಿದ್ದಾನೆ, ಅಂಬ್ರಿಣಿ ದೇವಿ ಬಂದು ಅವಳು ಹಗ್ಗ, ತ್ರಿಗುಣ ಅಂಬೋ ಒಂದು ಮೂರು ಸತ್ವ ರಜ ತಮೋ ಗುಣಗಳು ಅಂಬೋ ಒಂದು ಹಗ್ಗವನ್ನ ಇಟ್ಟುಕೊಂಡು ಆ ಶಿಶುವನ್ನ ಧಾರಣೆ ಮಾಡ್ಕೊಂಡಿದ್ದಾಳೆ. ಅಂದ್ರೆ ಶಿಶು ಮೂಲಕವಾಗಿ ಶಿಶುವನ್ನು ಈ ಸಂಸಾರದಲ್ಲೇ ಇದ್ದಾನೆ, ಆ ಶಿಶು ಮೂಲಕ ಎಲ್ಲರನ್ನೂ ಅವರು ಕಂಟ್ರೋಲ್ ಮಾಡ್ತಾ ಇದ್ದಾರೆ. ಆದ ಕಾರಣದಿಂದ ಎಲ್ಲರನ್ನೂ ಕಂಟ್ರೋಲ್ ಮಾಡ್ತಾರಂದ್ರೆ ಈ ದೈತ್ಯರು ಎಲ್ಲರನ್ನೂ ಕಂಟ್ರೋಲ್ ಮಾಡ್ತಾರೆ. ಆದ ಕಾರಣದಿಂದ ಈ ದೇವತೆಗಳು ಅಂದ್ರೆ ರುದ್ರ ಮೊದಲಾದ ಎಲ್ಲಾ ದೇವತೆಗಳು ಇವರನ್ನ ಸೇರ ಮಾಡ್ತಾ ಇದ್ದಾರೆ ಕಾನ್ಸ್ಟೆಂಟ್ಲಿ. ಇನ್ ಈ ವಾಯುದೇವರು ಮತ್ತು ನಾರಾಯಣನನ್ನ ಸೇವೆ ಮಾಡ್ತಾ ಇದ್ದಾರೆ. ಆದ ಕಾರಣದಿಂದ ಅವರಿಗೆ ಆ ಒಂದು ದೈತ್ಯರ ಬಾಧೆ, ಅಲ್ಲಿ ಇರುವಂತ ಅನಿರುದ್ಧ ದೇಹ ಮತ್ತು ಸ್ಥೂಲ ದೇಹ, ಅನಿರುದ್ಧ ಮತ್ತು ಸ್ಥೂಲ ದೇಹ ಅದು ಏನಾಗತ್ತಂದ್ರೆ ಅದು ಅನಿರುದ್ಧ ಇಲ್ಲ, ಸ್ಥೂಲ ದೇಹ ಏನಾಗತ್ತಂದ್ರೆ ಪ್ರತ್ಯಾದಾನ ಆಗತ್ತೆ. ಅಂದ್ರೆ ಈ ಸೂಕ್ಷ್ಮ ದೇಹ ಎಲ್ಲಿ ಇದೆಯೋ, ಎಲ್ಲಿ ನಿಂತು ಎಲ್ಲಾ ಕೆಲಸಗಳು ಮಾಡುತ್ತೋ ಅದು ಪ್ರತ್ಯಾದಾನ ಆಗತ್ತೆ. ಸೊ ನಮ್ಮ ಸ್ಥೂಲ ದೇಹ ಎಂಬುದು ಪ್ರತ್ಯಾದಾನ ಆಗತ್ತೆ. ಸೂಕ್ಷ್ಮ ದೇಹ ಅಥವಾ ಸೂಕ್ಷ್ಮ ದೇಹ ಸಹಿತವಾದಂತ ಸ್ವರೂಪ ದೇಹ ಎಂಬುದು ಆದಾನ ಆಗತ್ತೆ. ಸೊ ದೇವರು ಎಲ್ಲಿ ಇದ್ದಾನ ಅಂದ್ರೆ, ದೇವರು ವಾಯುದೇವರು ಎಲ್ಲಿ ಇದ್ದಾರಂದ್ರೆ ಈ ಸ್ಥೂಲ ದೇಹದಲ್ಲಿ ಮಾತ್ರ ಅಲ್ಲ, ಈ ಸ್ಥೂಲ ದೇಹವನ್ನ ಕಂಟ್ರೋಲ್ ಮಾಡುವಂತ ಅನಿರುದ್ಧ ದೇಹವನ್ನ ಏನೋ ಮೂಲವಾಗಿರುವಂತ ಸ್ವರೂಪ ದೇಹ ಹಾಗೆ ಅವರು ಹಿಡ್ಕೊಂಡಿದ್ದಾರೆ. ಅಂದ್ರೆ ಇದು ಒಂದು ಅರ್ಥ, ಆದ್ರೆ ಇದು ಜೊತೆಯಲ್ಲಿ ಈ ಹಗ್ಗ ಅಂತ ಹೇಳಿದ್ದಾರೆ ನೋಡಿ. ಈ ಹಗ್ಗಕ್ಕೆ ಏನ್ ಹೇಳ್ತಾರಂದ್ರೆ, ಒಂದು ಹೇಳ್ತಾರೆ ಇದು ಬನ್ನಂಜೆ ಆಚಾರ ಕೊಡುವಂತ ಅರ್ಥ ನೋಡಿ, ಇಲ್ಲ ನಾನು ರಾಯರು ಏನ್ ಹೇಳ್ತಾರೋ ಗೊತ್ತಿಲ್ಲ ನನ್ಗೆ. ಸೊ ಬನ್ನಂಜೆ ಆಚಾರ ಹೇಳುವ ಅರ್ಥ ಏನು ಅಂದ್ರೆ, ಧಾಮ ಅಂದ್ರೆ ಲಕ್ಷ್ಮಿ ಆಯ್ತು, ಧಾಮ ಲಕ್ಷ್ಮಿನೇ, ಅವಳಿಗೆ ಅನ್ನ ಅಂತ ಕರೀತಾರೆ ವೇದದಲ್ಲಿ, ಉಪನಿಷತ್ತಲ್ಲಿ ಅನ್ನ ಅಂತ ಕರೀತಿದ್ದಾರೆ. ಆ ಶಿಶು ಹೇಗೆ ಬದುಕ್ತಾ ಇದೆ, ಊಟ ಇದೆ, ಶಿಶು ಇದೆ, ಶಿಶು ಹೇಗೆ ಬದುಕ್ತಾ ಇದ್ದ ಪ್ರಾಣ ಅಂತ ಹೇಳ್ತಾರೆ. ಆ ಪ್ರಾಣ ಹೇಗೆ ಬದುಕ್ತಾ ಇದ್ದಾನೆ ಅಂದ್ರೆ ಅನ್ನದಿಂದ ಬದುಕ್ತಾ ಇದ್ದಾನೆ ಅಂತ ಬರುತ್ತೆ. ಆ ಶಿಶು ಅನ್ನದಿಂದ ಆ ಶಿಶು ಬದುಕ್ತಾ ಇದ್ದ ಅಂತ ಹೇಳ್ತಾರೆ. ಆ ಗೂಟಕ್ಕೆ ಏನ್ ಹೇಳ್ತಾರಂದ್ರೆ ಉಪನಿಷತ್ತುಗಳಲ್ಲಿ, ಇಲ್ಲಿ ಒಂದು ವಿಶೇಷ ಇದೆ, ಉಪನಿಷತ್ತುಗಳಲ್ಲಿ ದೇವರನ್ನೇ ಮುಖ್ಯ ಪ್ರಾಣ ಅಂತ ಕರೀತಾರೆ. ಅಂದ್ರೆ ಅವನೇ ಮುಖ್ಯ ಅಂದ್ರೆ ನಮ್ಮ ಮುಖ್ಯ ಪ್ರಾಣ ಇದ್ದಾರಲ್ಲ ಅವ್ರನ್ನಲ್ಲ, ಮುಖ್ಯ ಪ್ರಾಣ ಅಂದ್ರೆ ದಿ ಪ್ರಾಣ. ಯಾರು ಸ್ವತಂತ್ರವಾಗಿ ಆ ಪ್ರಾಣವನ್ನ ಧಾರಣೆ ಮಾಡಿ ಆಯುಷ್ಯನ್ನ ಕೊಡ್ತಾನೋ ಅವನೇ ಮುಖ್ಯ, ಅವನೇ ಮುಖ್ಯ ಪ್ರಾಣ ಅಂತ ಹೇಳ್ತಾರೆ. ಮತ್ತೆ ನಾವು ಇವರನ್ನ, ನಮ್ಮ ವಾಯುದೇವರನ್ನ ಮುಖ್ಯ ಪ್ರಾಣ ಹೇಳ್ತೀವಲ್ಲ ಅಂದ್ರೆ ಆ ಮುಖ್ಯ ಪ್ರಾಣ ಯಾರಲ್ಲಿ ಇದ್ದಾನೆ, ಇವನ ಮುಖ್ಯ ಪ್ರಾಣ ಆಗ್ತಾನೆ. ಆ ಪ್ರಾಣನನ್ನ ಮುಖ್ಯ ಅಂತ ಯಾರು ತಿಳಿದಿದ್ದಾನೋ ಅವನ ಮುಖ್ಯ ಪ್ರಾಣ ಆಗ್ತಾನೆ. ಆ ಒಂದು ವಿವಕ್ಷೆಯಿಂದ ನಮ್ಮ ವಾಯುದೇವರನ್ನ ನಾವು ಮುಖ್ಯ ಪ್ರಾಣ ಅಂತ ಕರಿತೀವಿ. ಶಾಸ್ತ್ರದಲ್ಲಿ ವಾಯುದೇವರಿಗೆ ಮಧ್ಯಮ ಪ್ರಾಣ ಅಂತ ಕರೀತಾರೆ. ಮುಖ್ಯ ಪ್ರಾಣ ಅಂದ್ರೆ ನಾರಾಯಣ, ಮಧ್ಯಮ ಪ್ರಾಣ ಅಂದ್ರೆ ವಾಯುದೇವರು, ಉಳಿದ್ರೆ ಅವ್ರ ಕೆಳಗೆ ಇರುವಂತ ಮರುತುಗಳು ಅವರೆಲ್ಲ ಬರೀ ಪ್ರಾಣರು ಹಾಗೆ ಕರೀತಾರೆ. ಪ್ರಾಣ ಉಳ್ಳ ಜೀವಿಗಳು ನಾವು ಪ್ರಾಣರೇ, ಪ್ರಾಣಿಗಳೇ ನಾವು ಪ್ರಾಣಿಗಳೇ, ಸೊ ಹೀಗೆ ಕರೀತಾರೆ. ಸೊ ಇಲ್ಲಿ ಬರುವಾಗ ದಾಮ ಅದಕ್ಕೆ ಅನ್ನ, ಲಕ್ಷ್ಮಿಗೆ ಅನ್ನ, ಅಂಬರಣಿಗೆ ಅನ್ನ ಅಂತಾನು ಯಾಕೆ ಕರೀತಾರೆ ಅಂದ್ರೆ ಅವಳು ಒಂದು ಶಿಶು, ಈ ಒಂದು ವತ್ಸ ಬದುಕಬೇಕಂದ್ರೆ ನಾವು ಬದುಕಬೇಕು. ಆ ವತ್ಸ, ಈ ವಾಯುದೇವರು ನಮ್ಮ ಎಲ್ಲ ಜೀವವನ್ನು ಹಿಡ್ಕೊಂಡಿದ್ದಾರೆ, ಅದು ಬದುಕಬೇಕಂದ್ರೆ ಏನು ಮಾಡಬೇಕು? ನಾವು ಬದುಕಬೇಕಂದ್ರೆ ಈ ಪ್ರಾಣಿಗಳು ನಮ್ಮನ್ನ ತಗೊಳ್ಳಿ, ನಾವು ಬದುಕಬೇಕಂದ್ರೆ ನಮ್ಗೆ ಏನು ಬೇಕು? ಅನ್ನ ಬೇಕು. ಅನ್ನದಿಂದಾಗೆ ನಾವು ಬದುಕ್ತೀವಿ. ಈ ಅನ್ನವನ್ನ ಯಾರು ಕೊಡ್ತಾ ಇದ್ದಾಳ? ಪ್ರಕೃತಿಯಿಂದಲೇ ಬರಬೇಕು, ಪ್ರಕೃತಿಯಿಂದಲೇ ಈ ಅನ್ನ ಬರಬೇಕು. ವಾಯುದೇವರಿಗೆ ಅನ್ನ ಅಂತ ಬರೋವಾಗ ಅನ್ನ ಬೇರೆ, ಭಗವಂತನೇ ಲಕ್ಷ್ಮೀನೇ ಅನ್ನ ಅಂದ್ರೆ ನನಗೆ ಉಪಜೀವಕವಾಗಿ ಇರುವಂತದ್ದು ಅವರು ಅಂತ ಚಂದನ್ನಾಗ ಡಿಪೆಂಡೆನ್ಸಿ ತಿಳ್ಕೊಂಡು ಅವ್ರಿಗೆ ಅದು ಅನ್ನ ಆಗತ್ತೆ, ಜ್ಞಾನ ಅನ್ನ ಅವ್ರಿಗೆ ಬೇಕಾಗತ್ತೆ, ನಮಗೆ ಈ ಸ್ಥೂಲಾನ್ನ ಬೇಕಾಗಿರುತ್ತೆ. ಈ ಸ್ಥೂಲಾನ್ನದಿಂದಲೇ ನಮ್ಮ ಪ್ರಾಣ ಇರುತ್ತೆ. ಎಷ್ಟು ದಿವಸ ನಾವು ಬದುಕ್ತೀವಿ, ಎಷ್ಟು ದಿವಸ ಊಟ ತಿಂಡಿ ಆಗ್ತಾ ಇರುತ್ತೋ, ಊಟ ನಿಂತು ಹೋದ್ರೆ, ಊಟ ಅನ್ನ ಅಂದ್ರೆ ಬರೀ ಒಂದು ಸಾಲಿಡ್ ಅಂತ ಅರ್ಥ ಅಲ್ಲ, ಎರಡೂ ಬರುತ್ತೆ, ಅಶನ ಪಾನ ಎರಡು ಸೇರಿದ್ದು ಅನ್ನ. ಈ ಅಶನಪಾನ ಇರೋ ತನಕ ಈ ಪ್ರಾಣ ಉಳಿದಿರುತ್ತೆ ನಮ್ಮಲ್ಲಿ ಈ ಪ್ರಾಣ ನಿಂತಿರ್ತಾನೆ. ಅಶನಪಾನ ನಿಂತು ಹೋದ್ರೆ, ಈ ಪಾನ ಎಸ್ಪೆಷಲಿ ನಿಂತು ಹೋದ್ರೆ, ಒಂದು 20-30 ಡೇಸ್ ಊಟ ಇಲ್ಲದೆ ಇದ್ರೆ ನಾವು ಸತ್ತು ಹೋಗ್ತೀವಿ. ಸೊ ಈ ಪ್ರಾಣನೇ ನಮ್ಮನ್ನ ಕಟ್ಟಿ, ಈ ದೇಹದಲ್ಲಿ ಕಟ್ಟಿರುವಂತ ಹಗ್ಗ ಲಕ್ಷ್ಮಿ ದ್ವಾರ. ಆ ಪ್ರಾಣನೇ, ಆ ಅನ್ನಪಾನವೇ, ಅನ್ನಪಾನ ರೂಪದಿಂದ ವಾಯುದೇವರು ಇದ್ದಾರೆ. ದೇಹ ಸೃಷ್ಟಿಯಾಗುವಾಗ ಅನ್ನ ಶುಕ್ತಿಪಾಸ ಎಂಬ ರೂಪದಿಂದ ಬಂದು ನಮಗೆ ಅನ್ನಪಾನ ಕೊಡುವಂತ ಮುಖ್ಯ ಪ್ರಾಣರೇ ಇದ್ದ. ಈ ಅನ್ನಪಾನ ಮೂಲಕವಾಗಿ ಹಗ್ಗ ಚೆಂದಾಗಿ ಇದೆ ಅಂದ್ರೆ ನಾವು ಈ ದೇಹದಲ್ಲಿ ಇದ್ದೀವಿ. ಮುಖ್ಯ ಪ್ರಾಣರು ವತ್ಸ ಆಯ್ತು. ಆ ವತ್ಸನೇ ನಮ್ಮನ್ನ ಹಿಡ್ಕೊಂಡೇ ಈ ದೇಹದಲ್ಲಿ ಕೂತಿದ್ದಾನೆ. ಕೇಳ್ತೀವಲ್ಲ, ಮುಖ್ಯ ಪ್ರಾಣರ ಕಾಲಡಿಯಲ್ಲಿ ನಾವು ಕೂತಿದ್ದೀವಿ ಅಂತ. ನಮ್ಮನ್ನ ಹಿಡ್ಕೊಂಡಿದ್ದಾರೆ. ನಾವು ಎಷ್ಟು ದಿವಸ ಇಲ್ಲಿ ಇರ್ಲಕ್ಕಾಗತ್ತ? ಅನ್ನ ಪಾನ ಎಷ್ಟು ದಿವಸ ಊಟ ತಿಂಡಿ ಮಾಡ್ತೀವೋ ಅಷ್ಟು ದಿವಸ ನಾವು ಬದುಕ್ಲಕ್ ಆಗತ್ತ. ಸೊ ಆ ಅನ್ನಪಾನ, ಈ ಅನ್ನಪಾನ ಚೆನ್ನಾಗಿಲ್ಲಂಗ ಹೋದ್ರೆ ಆ ಹಗ್ಗ ಏನಾಗತ್ತ? ಹಗ್ಗ ಈಸ್ ಲೈಕ್ ಅನ್ನ ಸರಿಯಾಗಿಲ್ಲದಂದ್ರ ಏನಾಗತ್ತೆ ಇದು? ಒಂದು ಹಗ್ಗ ಸ್ವಲ್ಪ ವೇರ್ ಅಂಡ್ ಟೇರ್ ಆಗಿ ಅದು ಹೊರಟೋಗತ್ತೆ, ಆ ದೇಹ ಬಿದ್ದೋಗತ್ತೆ. ಅನ್ನಪಾನ ಸರಿ ಇಲ್ಲ ಅಂದ್ರೆ ಈ ದೇಹ ಹೊರಟೋಗತ್ತೆ. ಹಾಗೇನೆ ಈ ದೇಹದಲ್ಲಿ ಅನ್ನಪಾನ ನಾವು ಸ್ವೀಕಾರ ಮಾಡೋವಾಗ ಆ ಜೊತೆಯಲ್ಲಿ ಈ ಅನ್ನಪಾನಗಳಲ್ಲಿ ದೈತ್ಯರು ಇರ್ತಾರೆ, ಎಲ್ಲವೂ ಇರ್ತ ನಮಗೆ. ಅದು ಜೊತೆ ಜೊತೆಯಾಗಿ ಆ ವಿಷವನ್ನು ಸ್ವೀಕಾರ ಮಾಡ್ತಾ ಇರ್ತೀವಿ. ಅಂದ್ರೆ ಇಲ್ಲಿ ಇರುವಂತ ಹಗ್ಗ ಅಂಬೋದು ಬರೀ ಒಂದು ನಮ್ಮ ಪ್ರಾಣ ಜೀವನ ಇರೋದಕ್ಕೆ ಮಾತ್ರ ಅಲ್ಲ, ನಮಗೆ ಜ್ಞಾನ ಸಾಧನೆಗೇನೂ ಆಗಬೇಕು. ಈ ಭಗವಂತ ಇರುವಂತ ತಿಳುವಳಿಕೆ ಕೊಡಬೇಕು, ಹಾಗೆ ಆ ಅನ್ನಪಾನವನ್ನ ತಕ್ಕೋಬೇಕು. ಅಂದ್ರೆ ಇಲ್ಲಿ ಹೇಳುವ ತಾತ್ಪರ್ಯ ಏನು ಅಂದ್ರೆ, ನಾವು ತಕ್ಕೊಳ್ಳುವ ಅನ್ನಪಾನ ಸರಿಯಾಗಿ ಇದ್ರೆ ನಮ್ಮ ಬದುಕು ಚೆಂದಾಗಿರುತ್ತೆ. ಯಾವ ಬದುಕು? ಈ ಶರೀರ ಅಂಬೋ ಬದುಕು ಮಾತ್ರ ಇಲ್ಲ, ನಮ್ಮ ಸಾಧನೆ ಅಂಬೋ ಬದುಕುನು ಸಾಧನೆಯೂ ಚೆಂದಾಗಿರತ್ತೆ. ಅಂದ್ರೆ ಏನ್ ಮಾಡ್ಬೇಕು ನಾವು? ಇದನ್ನ ತಿಳ್ಕೋಬೇಕು. ಅನ್ನಪಾನ ಚೆನ್ನಾಗಿರಬೇಕು, ಅನ್ನಪಾನದಲ್ಲಿ ಆ ದೈತ್ಯರ ಕಾಟ ಇರಬಾರದು. ಆ ರೀತಿಯಿಂದ ತಕ್ಕೊಳ್ಳುವ ಅನ್ನವನ್ನ ಆ ನೇಮದಿಂದ ಹೇಗೆ, ಇದಕ್ಕೊಂದು ಎಕ್ಸಾಂಪಲ್ ಏನ್ ಕೊಡ್ತಾರಂದ್ರೆ ಹೇಗೆ ಗರ್ಭಿಣಿ ಸ್ತ್ರೀ ಊಟ ಮಾಡುವಾಗ ಇದು ಬೇಡ ಮಗುಗೆ ಇದಾಗಲ್ಲ ಅದಾಗಲ್ಲ ಅಂತ ಅದನ್ನೆಲ್ಲ ಅವಾಯ್ಡ್ ಮಾಡಿ ತಕೊಳ್ತಾಳೋ, ಹಾಗೇನೆ ನಾವು ನಮ್ಮ ದೇಹದಲ್ಲಿ ಇರುವಂತ ಈ ಶಿಶು ಇದ್ದಾನೆ, ಮುಖ್ಯ ಪ್ರಾಣ ಅಂಬೋ ಶಿಶು ನಮ್ಮ ದೇಹದಲ್ಲಿ ಇದ್ದಾನೆ, ಇದು ನಮ್ಮ ಶಿಶು ಅಲ್ಲ. ಬಟ್ ವ್ಯತ್ಯಾಸ ಏನು ಅಂದ್ರೆ ನಮ್ಮ ಹೊಟ್ಟೆಯಲ್ಲಿ ಒಂದು ಶಿಶು ಬೆಳೆಯುವಾಗ ಅದು ನಮ್ಮ ಶಿಶು, ಈ ಶಿಶು ನಮ್ಮದಲ್ಲ, ನಮ್ದು ತಿಳ್ಕೋಬಾರ್ದು. ದೇವರ ಶಿಶು ನಮ್ಮ ದೇವರಿದ್ದಾನೆ, ಲಕ್ಷ್ಮಿ ಇದ್ದಾಳೆ, ಆ ದೇವರ ಶಿಶು ನಮ್ಮ ದೇಹದಲ್ಲಿ ಇದೆ ಅಂತ ಗರ್ಭಿಣಿ ಸ್ತ್ರೀಯರು ನಾವು. ಸೊ ಊಟ ತಿಂಡಿ ತಕ್ಕೊಳ್ಳುವಾಗ ಆ ಯಾವುದು ದೇವರಿಗೆ ನಿವೇದಿತವಾದ ಪದಾರ್ಥವನ್ನು ತಕ್ಕೋಬೇಕು, ಸರಿಯಾಗಿ ನಿಷಿದ್ಧ ಪದಾರ್ಥಗಳನ್ನ ಅವಾಯ್ಡ್ ಮಾಡಬೇಕು. ಹೀಗೆ ಮಾಡಿದ್ರೆ ಆ ಧಾಮ ಆ ಹಗ್ಗ ಚೆಂದಾಗಿರತ್ತೆ, ಚೆಂದಾಗಿ ದೇಹದಲ್ಲಿ ಆ ಒಂದು ಸಾರ್ಥಕವಾಗಿ ಅವನು ಇರ್ತಾನಂತೆ ಈ ದೇಹದಲ್ಲಿ. ಹೀಗೆ ದೇವರು ಈ ದೇಹದಲ್ಲಿ ಇದ್ದಾನೆ, ಅವನಿರುವಂತ ಈ ಒಂದು ಧಾಮವನ್ನ ತಿಳ್ಕೋಬೇಕು ಅಂದ್ರೆ ಬೇಸಿಕಲಿ ನಮಗೆ ನಮ್ಮ ಶರೀರದ ಒಳಗೆ ಇನ್ನೊಂದು ಅನಿರುದ್ಧ ದೇಹ ಅಂಬೋದು ಇದೆ. ಅನಿರುದ್ಧ ದೇಹ ಒಳಗೆ ಲಿಂಗದೇಹ ಇದೆ, ಲಿಂಗದೇಹದ ಒಳಗೆ ಸ್ವರೂಪ ದೇಹ ಇದೆ, ಆ ಸ್ವರೂಪ ದೇಹದಲ್ಲಿ ಲಕ್ಷ್ಮೀ ನಾರಾಯಣರು ಅಲ್ಲಿ ನಿಂತಿದ್ದಾರೆ, ಅಲ್ಲಿ ಪ್ರದ್ಯುಮ್ನ ರೂಪ ಅಲ್ಲಿ ದೇವರು ನಿಂತಿದ್ದಾನೆ, ದೇವರು ಲಕ್ಷ್ಮಿ ಅಲ್ಲಿ ನಿಂತಿದ್ದಾರೆ, ಅಲ್ಲಿಯೇ ಅವರ ಕಾಲಡಿಯಲ್ಲಿ ಸಂಸಾರ ಅವಸ್ಥೆಯಲ್ಲಿ ಮುಖ್ಯ ಪ್ರಾಣರು ನಿಂತಿದ್ದಾರೆ, ಅವರಿಂದ ನಿಯಮಿಸಲ್ಪಟ್ಟು ಕಟ್ಟಿದ್ದಾರೆ ಅಂದ್ರೆ ಮುಖ್ಯ ಪ್ರಾಣರನ್ನ ಕಟ್ಟಿದ್ದಾರೆ ಅಂದ್ರೆ ಏನರ್ಥ, ಅವರ ನಿಯಂತ್ರಣದಲ್ಲಿ ಮುಖ್ಯ ಪ್ರಾಣ ಅಂದ್ರೆ ನಮ್ಮ ವಾಯುದೇವರು ಹೇಳ್ತಾ ಇದ್ದೀನಿ, ಈ ಶಿಶುವಿಗೆ ಸ್ವತಂತ್ರ ಇಲ್ಲ, ಅವರು ಅದನ್ನ ಹಿಡ್ಕೊಂಡಿದ್ದಾರೆ, ಅವರ ಹಿಡಿತದಲ್ಲಿ ಇದ್ದು ಮುಖ್ಯ ಪ್ರಾಣ ದೇವರು ಈ ಜೀವನವನ್ನ ನಡೆಸ್ತಾ ಚಲಿಸ್ತಾ ಇದ್ದಾರೆ ಅಂತ ನಾವು ವಿಶೇಷವಾಗಿ ಇದನ್ನ ತಿಳ್ಕೋಬೇಕು. ಇದು ತಿಳ್ಕೊಳ್ಳುವ ಮೂಲಕವಾಗಿ ಏನಾಗತ್ತೆ, ನಮ್ಗೆ ಬರುವಂತ ಈ ದೈತ್ಯರ ಕಾಟ, ಈ ಸ್ಥೂಲ ದೇಹದಲ್ಲಿ ಇರುವಂತಹ ದೈತ್ಯರು ಏಳು ಜನ ಅಂತಿಲ್ಲ ಅನೇಕರಿದ್ದಾರೆ, ಮುಖ್ಯವಾಗಿ ಐದು ಜ್ಞಾನೇಂದ್ರಿಯರು, ಮನಸ್ಸು ಮತ್ತು ಬುದ್ಧಿ, ಈ ಒಂದು ಇವರ ಕಾಟ ನಮ್ಗೆ ಇರೋದಿಲ್ಲ, ನಮ್ಗೆ ಸಾಧನೆ ಆಗತ್ತೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇನ್ನೊಂದು ವಿಷಯ ಬಂತು ಮರ್ತದೆ, ಬೊಂಬಸರ ಪದ ಯೋಗ್ಯ ಪವನ ಎಲ್ಲಾ ದೇವತೆಗಳನ್ನು ಸೇವೆ ಮಾಡ್ತಾರಂತ ತಿಳ್ಕೋಬೇಕು ಅಂತ ಒಂದು. ಇನ್ನೊಂದು ಬಂದು ಇಲ್ಲಿ ದೇವರು ಈ ದೇಹದಲ್ಲಿ ಇದ್ರು ಇಲ್ಲಿ ಹೇಳೋರು ನೋಡಿ ಈ ಪದ್ಯಕ್ಕೇನು ಅದಕ್ಕೇನು ಏನು ಕನೆಕ್ಷನ್ ಅಂದ್ರೆ, ನಮ್ಮ ಸ್ಥೂಲ ದೇಹದಲ್ಲಿ ಇದ್ದಾರೆ ಅದು ತಿಳ್ಕೊಂಡಿ, ಸ್ಥೂಲ ದೇಹ ಸೂಕ್ಷ್ಮ ದೇಹದಲ್ಲಿ ಇದ್ದಾರೆ ಅಂತ ತಿಳ್ಕೊಂಡು ಎಲ್ಲಿ ಚಿಂತನೆ ಮಾಡಬೇಕು, ನಮ್ಗೆ ಅನಿರುದ್ಧ ದೇಹವೂ ಗೊತ್ತಾಗಲ್ಲ, ಸ್ವರೂಪ ದೇಹವೂ ಗೊತ್ತಾಗಲ್ಲ, ಬರೀ ನಾವು ನಮ್ಮ ಹೃದಯವನ್ನ ಮುಟ್ಟುಕೊಳ್ತಾ ಇದ್ವಿ. ಈ ಹೃದಯದಲ್ಲಿ ಇರುವಂತ ಪ್ರಾಣ, ಈ ಪ್ರಾಣ ಶಕ್ತಿ ಅವರೇ ತಾನೇ ಶಿಶು, ಈ ಶಿಶುವನ್ನ ಫಸ್ಟ್ ತಿಳ್ಕೊಂಡ್ರೆ ಹಗ್ಗ ಅದು ಎಲ್ಲಿ ಇದೆ ಅದು ತಿಳ್ಕೋಬಹುದು. ಇಲ್ಲಿ ಇರುವಂತ ಪ್ರಾಣಶಕ್ತಿ, ಈ ಪ್ರಾಣಶಕ್ತಿಯನ್ನ ಎಲ್ಲಿ ಉಪಾಸನೆ ಮಾಡಬೇಕು ಅಂದ್ರೆ ಅದಕ್ಕೆ ಹೇಳ್ತಾರೆ ಪ್ರಾಣಶಕ್ತಿ ವ್ಯಕ್ತ, ಈ ಸ್ಥೂಲ ದೇಹದಲ್ಲಿ ಪ್ರಾಣಶಕ್ತಿ ಎಲ್ಲಿ ಚಂದಾಗೆ ವ್ಯಕ್ತ ಆಗತ್ತೆ ಅಂದ್ರೆ ಕಣ್ಣಲ್ಲಿ ಚಂದಾಗೆ ಪೂರ್ಣವಾಗಿ ವ್ಯಕ್ತ ಆಗೋದು ಕಣ್ಣಲ್ಲಿ. ಅದಕ್ಕೆ ಒಂದು ಲೈಟ್ ಇಟ್ಟಂತೆ, ಪ್ರಾಣಶಕ್ತಿ ಆ ತೇಜೋಮಯವಾದದ್ದು, ಅದು ಆ ತೇಜಸ್ಸಿನ ಪೂರ್ಣ ಪ್ರಾಣ ಅಂದ್ರೆ ನಮ್ಮ ಕಣ್ಣಿನಿಂದ ಒಂದು ಪ್ರಾಣಶಕ್ತಿ ಕಟಾಕ್ಷ ಅಂತ ಹೇಳ್ತಾರೆ ನೋಡಿ, ಆ ಕಟಾಕ್ಷ ಅಂದ್ರೆ ಪ್ರಾಣಶಕ್ತಿಯನ್ನ ಅದನ್ನ ಆ ಪ್ರಾಣಶಕ್ತಿಯನ್ನ ಕೊಡುವುದು ಎಲ್ಲಿ ಮೇನ್ ಆಗಿ ಎಲ್ಲಿ ಕಾಣಿಸಿ ಬರತ್ತಂದ್ರೆ ಅದು ಕಣ್ಣಲ್ಲಿ ಕಾಣಿಸಿ ಬರತ್ತಂತ. ಸೊ ಫಸ್ಟ್ ಕಣ್ಣಲ್ಲಿ, ಅದಕ್ಕೆ ನಮ್ಗೆ ನಮ್ಮ ಅವಯವಗಳಲ್ಲಿ ಈ ಕಣ್ಣಲ್ಲಿ ಚಿಂತನೆ ಮಾಡಿ, ಬಿಕಾಸ್ ಕಣ್ಣಲ್ಲಿ ಆ ಜ್ಯೋತಿ ಕಾಣಿಸ್ತಾ ಇದೆ, ಪ್ರಾಣದೇವರು ಇರುವಂತ. ಹೇಳ್ತೀವಲ್ಲ ಏನ್ರಿ ಕಣ್ಣಲ್ಲಿ ಕಳೆನೇ ಹೋಯ್ತಲ್ಲ, ಏನು ಊಟ ಮಾಡಿಲ್ಲ ಅಂತ ಕೇಳ್ತೀವಿ, ಊಟ ಮಾಡದೇ ಇದ್ರೆ ಚಂದಾಗ ಊಟ ತಿಂಡಿ ಎಲ್ಲ ಮಾಡಿದ್ರೆ ಕಣ್ಣಲ್ಲಿ ಸ್ವಲ್ಪ ಕಳೆ ಬರತ್ತಂತೆ, ಲೈಫ್ ಬರತ್ತೆ ಅಂತ ಹೇಳ್ತೀವಲ್ಲ, ಅದಕ್ಕೆ ಲೈಫ್ ಹೊತ್ತಿರೋದು ಆ ಕಣ್ಣಲ್ಲಿ ಇರತ್ತೆ. ಈ ಕಣ್ಣಲ್ಲಿ ವಿಶೇಷವಾಗಿ ಬಲಗಣ್ಣಲ್ಲಿ ಹೇಳ್ತಾರೆ, ಬಲಗಣ್ಣು ಯಾಕೆ ಎಡಗಣ್ಣು ಯಾಕೆ ಅಂದ್ರೆ ಬೇಸಿಕಲಿ ಇಲ್ಲಿ ಹೇಳೋದು ಬಲಗಣ್ಣು ಅದು ಅಂಬೋದು ಆ ಒಂದು ಪುರುಷ ದೇವತೆಗಳು ಆ ಒಂದು ಸ್ಟ್ರೆಂತ್ ಪ್ರಾಣದ ಆ ಒಂದು ಪೂರ್ಣ ಶಕ್ತಿಯನ್ನ ಬಲಗಣ್ಣಲ್ಲಿ ಇಟ್ಟಿದ್ರೆ ಎಡಗಣ್ಣಲ್ಲಿ ಆ ಸೌಂದರ್ಯವನ್ನ ಹೇಳ್ತಾರೆ, ವಾಮನಿ ಭಾಮನಿ ಅಂತ ಹೇಳ್ತಾರೆ. ಸೊ ಆ ಎಲ್ಲಿ ಆ ಶಕ್ತಿ ನಮ್ಗೆ ಇಲ್ಲಿ ಬೇಕಾದದ್ದು ಪ್ರಾಣ ಶಕ್ತಿ ಬೇಕು, ಶಕ್ತಿಗೆ ಪುರುಷ ಆ ಉಪಾಸನೆ ಪುರುಷರಲ್ಲಿ ಇರುವಂತ ಅದು ಉಪಾಸನೆ ಶ್ರೇಷ್ಠ ಆಗುತ್ತೆ. ಎಲ್ಲ ಕಡೆನೂ ದೇವರು ಇರ್ತಾರೆ, ಇದನ್ನು ವಿಶೇಷ ಇದು. ಸೊ ಇಲ್ಲಿ ಚಿಂತನೆ ಮಾಡಿ ಅಂತ ಆ ಕಾರಣದಿಂದ ಬಲಗಣ್ಣಲ್ಲಿ ಹೇಳಿದ್ದಾರೆ. ಬಲಗಣ್ಣಲ್ಲಿ ಎಷ್ಟೋ ರೂಪಗಳು ನಾವು ನೋಡ್ತೀವಿ. ಇಲ್ಲಿ ಹೇಳಿದ ರೂಪ ಪ್ರದ್ಯುಮ್ನ ರೂಪ. ಯಾಕೆ ಈ ಪ್ರದ್ಯುಮ್ನ ರೂಪವನ್ನು ಹೇಳಿದ್ದಾರೆ ಅಂದ್ರೆ, ನಾವು ನೋಡಿದೀವಿ ಅಜಾ ಬರುತ್ತೆ, ಆನಂದ ಬರುತ್ತೆ, ಅತಿಷ್ಠ ಬರುತ್ತೆ, ಇದೆಲ್ಲ ನಾವು ನೋಡ್ತಾ ಬಂದಿದ್ದೀವಿ, ರಾಜ ಬರುತ್ತೆ, ಇಷ್ಟು ಬಂದ್ರೆ ಇಲ್ಲಿ ಪ್ರದ್ಯುಮ್ನನ್ನ ಏನು ಹೇಳ್ತಾರಂದ್ರೆ ಇದು ವಿಶೇಷ. ಏನು ವಿಶೇಷ ಇಲ್ಲಿ ಇರುವಂತಹ ವಿಶೇಷ ಏನು? ನೀವು ಏನು ತಿಳ್ಕೋಬೇಕು? ಆಧಾನವನ್ನ ತಿಳ್ಕೋಬೇಕು, ಪ್ರತ್ಯಾಧಾನವನ್ನ ತಿಳ್ಕೋಬೇಕು. ಅಂದ್ರೆ ಆಧಾನವನ್ನ ತಿಳ್ಕೋಬೇಕು, ಅದು ಎಲ್ಲಿ ಇದೆ ಅಂತ ತಿಳ್ಕೋಬೇಕು. ಅಲ್ಲಿ ಇರುವಂತ ಗೂಟವನ್ನ ತಿಳ್ಕೊಳ್ಳಿ ಅಂತ ಹೇಳ್ತಾರೆ. ಆ ಗೂಟವನ್ನ ಎಲ್ಲಿ ಉಪಾಸನೆ ಮಾಡ್ತೀವಿ? ಕಣ್ಣಲ್ಲಿ. ಅಂದ್ರೆ ಒಳಗೆ ಒಳಗೆ ಹೋಗಬೇಕು ಅಂದ್ರೆ ಈ ಸ್ಥೂಲ ದೇಹದ ಕಣ್ಣು, ಆಮೇಲೆ ಅನಿರುದ್ಧ ಲಿಂಗ ದೇಹದ ಕಣ್ಣು, ಅದೂ ಪ್ರಾಕೃತವೇ ನಮ್ಗೆ ಆಗತ್ತೆ. ಅದು ಒಳಗೆ ಹೋದ್ರೆ ನಮ್ಮ ಸ್ವರೂಪ ದೇಹದಲ್ಲಿನೂ ನಮ್ಗೆ ಕಣ್ಣಿದೆ. ಸ್ವರೂಪ ದೇಹದಲ್ಲಿ ಕಣ್ಣಿದ್ದ ಕಾರಣದಿಂದಲೇ ನಮ್ಗೆ ಸ್ಥೂಲ ದೇಹಕ್ಕೆ ಬಂತು. ನಾವು ಒಂದು ಜಡ ಕಲ್ಲು ಅಂತ ಇದ್ರೆ ಆ ಕಲ್ಲಿಗೆ ಎಲ್ಲಿಂದ ಬರೋದು? ಕಲ್ಲಿಗೆ ಸಾಧ್ಯತೆನೆ ಇಲ್ಲ. ನಮ್ಮ ಜೀವರಿಗೆ ಮಾತ್ರ ಬರುತ್ತೆ. ಸೊ ನಮ್ಗೆ ಕಣ್ಣು ಇವಾಗ ನನ್ಗೆ ಕಾಣ್ತಾ ಇದೆ ಅಂದ್ರೆ ಆ ಜೀವತ್ವ ಅಲ್ಲಿ ಇರಬೇಕು, ಅಲ್ಲಿ ಜೀವನ ಶಕ್ತಿ ಇರಬೇಕು. ಆ ಜೀವನ ಶಕ್ತಿ ಎಲ್ಲಿಂದ ಬಂತು ಅಂದ್ರೆ ನನ್ನ ಸ್ವರೂಪ ದೇಹದಲ್ಲಿ ಇರುವಂತ ಕಣ್ಣಲ್ಲಿ ಇರುವಂತ ಆ ಲೈಫ್ ಫೋರ್ಸ್. ಯಾಕಂದ್ರೆ ದೇಹ ಎಂಬುದು ಜಡ ನೋಡಿ, ಅಲ್ಲಿ ಇರುವಂತ ಲೈಫ್ ಫೋರ್ಸ್, ಅಲ್ಲಿ ಸ್ವರೂಪ ದೇಹದ ಕಣ್ಣಿನಿಂದ ಆ ಲೈಫ್ ಫೋರ್ಸ್, ಆ ಜೀವತ್ವವನ್ನ ಆ ಒಂದು ಬೀಮ್, ಲೈಟ್ ಬೀಮ್ ಅಂತ ತಗೊಳ್ಳಿ, ಆ ಲೈಟ್ ಬೀಮ್ ಅನ್ನ ತಕೊಂಡು ಬರಬೇಕು. ಬಂದು ನನ್ನ ಕಣ್ಣಲ್ಲಿ ದೇವರು ಇಡಬೇಕು. ಪ್ರಾರಬ್ಧದಿಂದ ಏನಾದ್ರು ತಪ್ಪು ಗಿಪ್ಪು ಮಾಡಿದ್ರೆ ಕಣ್ಣು ಎಲ್ಲಾ ಕಡೆನೂ ಬರುತ್ತೆ. ಸ್ಥೂಲ ದೇಹದಲ್ಲಿ ಆ ಕನೆಕ್ಷನ್ ದೇವರು ತೆಗೆದು ಬಿಡ್ತಾನೆ, ಹಾಗ ಮಾಡ್ತಾನೆ. ಸೊ ಇದು ಬರಬೇಕಂದ್ರೆ ಸ್ವರೂಪ ದೇಹದಲ್ಲಿ ಇರುವಂತ ಆ ಕಣ್ಣು ಕಾಣಿಸ್ಬೇಕಂದ್ರೆ ಅಲ್ಲಿ ಸ್ವರೂಪ ದೇಹದ ಕಣ್ಣಲ್ಲಿ ಬಿಂಬ ಯಾವ ಹೆಸರಿನಿಂದ ಇದ್ದಾನಂದ್ರೆ ಪ್ರದ್ಯುಮ್ನ ಎಂಬ ಹೆಸರಿನಿಂದ ಇದ್ದಾನೆ. ಸೊ ಉಪಾಸನೆ ಇಲ್ಲಿ ಚಿಂತನೆ ನೋಡಿದ್ರೆ ಎಷ್ಟು ಸುಂದರವಾಗಿದೆ ಅಂದ್ರೆ ಬರೀ ಈ ಕಣ್ಣಲ್ಲಿ ಈ ಸ್ಥೂಲ ದೇಹದಲ್ಲಿ ಮಾತ್ರ ನಾವು ಚಿಂತನೆ ಮಾಡ್ತಾ ಇಲ್ಲ. ಈ ದೇಹ ಕೆಲವು ವರ್ಷಗಳಾದ್ರೆ ಬಿದ್ದು ಹೋಗುತ್ತೆ, ಇನ್ನೊಂದು ದೇಹ ಬರುತ್ತೆ, ಇನ್ನೊಂದು ದೇಹ ಬರುತ್ತೆ. ಯಾವುದೇ ದೇಹ ಬಂದ್ರೂ ನಮ್ಮ ಸ್ವರೂಪ ದೇಹದ ಕಾಂಟ್ಯಾಕ್ಟ್ ನಮ್ಗೆ ಇದ್ದೇ ಇರಲ್ಲ. ಆ ಸ್ವರೂಪ ದೇಹ ತನಕ ಸ್ವರೂಪ ದೇಹದಲ್ಲಿ ಇರದೆ ಅನಿರುದ್ಧ ದೇಹದಲ್ಲಿನೂ ಬರುತ್ತೆ. ಸೊ ಅನಿರುದ್ಧ ದೇಹದಲ್ಲಿ ಇರುವಂತ ಆ ಕಣ್ಣು ಅದು ಸಾಧನೆ ಆಗಬೇಕು. ಇನ್ನು ನಮ್ಗೆ ಫ್ಯೂಚರ್ಲಿನೂ ಈ ಸಾಧನೆ ಆಗಬೇಕು. ಈ ಗೋವತ್ಸ ರೂಪ ಈವಾಗ ನಾವು ತಿಳ್ಕೊಳ್ಳೋದಲ್ಲ, ಈವಾಗ ನಮ್ಮ ನೆನಪಲ್ಲಿ ಬಂದು ರಿಜಿಸ್ಟರ್ ಮಾಡಿ ಇಟ್ಟುಕೊಂಡು ಬಿಟ್ರೆ ನೆಕ್ಸ್ಟ್ ಜನ್ಮ ನಮ್ ಬಂದಾಗನು ಆವಾಗ್ಲೂ ಈ ನೆನಪು ನಮ್ಗೆ ಬರಬೇಕು. ಅದಕ್ಕೆ ಪ್ರಾರ್ಥನೆ ಬೇಕು ಅಂದ್ರೆ ಆ ಸ್ವರೂಪದಲ್ಲಿ ಇರುವಂತ ಬಿಂಬನ ಕಣ್ಣು, ಆ ಬಿಂಬನ ಬಲಗಣ್ಣಲ್ಲಿ, ಬಲಗಣ್ಣನ್ನ ಆಶ್ರಯ ಮಾಡಿಸಿ ಇರುವಂತ ನಮ್ಮ ಸ್ವರೂಪ ಕಣ್ಣು, ಅಲ್ಲಿ ಇರುವಂತ ಆ ಪ್ರದ್ಯುಮ್ನನ್ನ ತಂದು ಇಲ್ಲಿ ಉಪಾಸನೆ. ಗುಣರೂಪ ಅಂದ್ರೆ ಇದನ್ನ ನಮ್ಗೆ ಎಲ್ಲ ಕಟ್ಟಿ ಹಾಕಿದಾಳು. ಮೂರು ಗುಣದಿಂದ ಕಟ್ಟಿ ಅವಳು ಕೈಯಲ್ಲಿ ಇಟ್ಟುಕೊಂಡಿದ್ದಾಳು ವಾಯುದೇವರ ಮೂಲಕವಾಗ ಮೂರು. ಅದಕ್ಕೆ ಗುಣರೂಪ ಅಂತ ಹೇಳಿದ್ದಾರೆ. ದಾಮ ಗೀಮ ಅಂತ ಹೇಳಿದ್ರೆ ಗುಣ ಅಂತಾನೆ ಬರೆಸಿದ್ದಾರೆ. ನಮ್ಮ ಗುಣವನ್ನ ಆ ಒಂದು ಸತ್ವ ಪ್ರಚುರ ಮಾಡಬೇಕು. ಅದಕ್ಕೆ ಅಂಬರಣಿ ರೂಪ, ಅಂಬರಣಿ ರೂಪ ಅಂದ್ರೆ ದುರ್ಗೆಯ ರೂಪ ಅದು. ಆ ಕತ್ತಲೆ ಆ ಕೊನೆಯ ಪಾರ್ಟ್ ಆಫ್ ದ ಡೇ ಅಲ್ಲಿ ಆ ಒಂದು ರಾತ್ರಿ ಆ ಒಂದು ಸೃಷ್ಟಿ ಆಗಲಕ್ಕೆ ಮುಂಚೆ ಅಂಬರಣಿ ರೂಪದಿಂದ ಅವಳು ವೇದದಿಂದ ಭಗವಂತನನ್ನ ಕರುಣೆ ಮಾಡು ಅಂತ ಕೇಳ್ತಾಳ. ಹಾಗೇನೆ ನಮ್ಮ ಕಣ್ಣಲ್ಲಿ ಇದ್ದು ಅವಳು ನಮ್ಮ ಪರವಾಗಿ ಕೇಳ್ತಾ ಇದ್ದಾಳೆ. ಅವಳಿಗೆ ಸೇವೆ ಮಾಡುತ್ತಾ ಅವಳ ಒಂದು ಅವಳಿಂದ ಜ್ಞಾನ ಪಡೆದ ಆ ದಾಮ ಅನ್ನ ಅಂತಾನೆ ವಾಯುದೇವರು ಲಕ್ಷ್ಮಿಯನ್ನ ಅನ್ನ ಅಂತಾನೆ ಉಪಾಸನೆ ಮಾಡ್ತಾರಂತ ಬರುತ್ತೆ. ಯಾಕಂದ್ರೆ ವಾಯುದೇವರಿಗೆ ಜ್ಞಾನ ಅಂಬೋ ಅನ್ನವನ್ನ ಕೊಟ್ಟು ವಾಯುದೇವರು ಅನ್ನ ಅಂತ ಅವ್ರನ್ನ ಕರೆಯುವಾಗ ಯಾವತ್ತೂ ನಿನ್ನನ್ನ ಅವಲಂಬಿಸಿನೇ ನಾನಿದ್ದೀನಿ ಅಂತ ಅವರು ತಾಯಿ ತಂದೆಯರ ಮೇಲೆ ಅಷ್ಟೊಂದು ಪ್ರೀತಿ ಮಾಡುತ್ತಾ ಅಲ್ಲಿ ನಿಂತಿದ್ದಾರೆ. ವತ್ಸ ವತ್ಸ ಅಂದ್ರೆ ಅದೇ ಯಾರು ಯಾರ ಧ್ವನಿಗೆ ವತ್ಸ ಅಂದ್ರೆ ಯಾರು ಧ್ವನಿಗೆ ಭಗವಂತ ಕಿವಿ ಕೊಟ್ಟು ಕೇಳ್ತಾನ. ಅಥವಾ ಇನ್ನೊಂದು ಏನು ಹೇಳ್ತಾರೆ ವತ್ಸ ಅಂದ್ರೆ ಆ ಕರು ಇರತ್ತೆ ನೋಡಿ, ಹುಟ್ಟಿದ ಕರುವಿಗೆ ಆ ತಾಯಿ ಓಡಿ ಬಂದು ಹಾಲು ಕೊಡ್ತಾಳೆ. ಕರು ಕೇಳ್ಬೇಕಾದ ಅವಶ್ಯಕತೆನೆ ಇಲ್ಲ ಅಂತ ತಾಯಿ ಓಡಿ ಬಂದು ಕೊಡ್ತಾ, ಇವ್ರು ಉಲ್ಟ ಕೇಳಿ ಕೊಡೋದಲ್ಲ. ಅವ್ರು ಕೇಳದೆ ವಾಯುದೇವರು ಕೇಳದೇನೆ ಆ ಲಕ್ಷ್ಮಿ ಅವರಿಗೆ ಉಣುತ್ತಾ ಇದ್ದಾಳೆ ಭಗವಂತನ ಭಗವಂತನ ಮಹಿಮೆ ಅಂಬೋ ಒಂದು ಅನ್ನವನ್ನ ವಾಯುದೇವರಿಗೆ ಉಣುತ್ತಾ ಇದ್ದಾಳೆ. ಅದಕ್ಕೆ ವತ್ಸ ಅಂತಾರೆ. ಅಂತ ವತ್ಸ ಅವರು, ನಾವು ಆ ತರ ವತ್ಸರಾಗಬೇಕು. ಸೊ ಹಾಗೆ ಅದು ನಮ್ಗೆ ಬರಬೇಕು. ಅವರು ಬಂದು ಕೂತು ಬಿಟ್ರ ದೇವರು ಈ ಒಂದು ಕೂಟ ಹಗ್ಗ ವತ್ಸ ಇವರು ಇರೋ ಸ್ಥಾನ ಅಂತ ಇದನ್ನ ತಿಳ್ಕೊಂಡು ಬಿಟ್ರೆ ದೈತ್ಯರು ಬರ್ಲಕ್ಕೆ ಸಾಧ್ಯತೆನೆ ಇಲ್ಲ. ಈ ದೇಹವನ್ನೇ ಅವರಿಗೆ ಒಪ್ಪಿಸಿದ ಮೇಲೆ ದೈತ್ಯರು ಬರುವಂತ ದೈತ್ಯರ ಕಾಟ ಅಂಬೋದು ನಮ್ಗೆ ಇಲ್ಲವೇ ಇಲ್ಲ. ಸೊ ಅದಕ್ಕೆ ಈ ಉಪಾಸನೆ ಇಲ್ಲಿಂದ ಕಂಟಿನ್ಯೂ ಮಾಡ್ತಾರೆ. ಈ ತ್ಯಾಗ ಚಿಂತನೆಯನ್ನ ಮಾಡಬೇಕು. ಆ ಕಣ್ಣಲ್ಲಿ ಇರುವಂತ ರೂಪವನ್ನ, ಕಣ್ಣಲ್ಲಿ ಎಷ್ಟು ದೇವತೆಗಳು, ಯಾಕೆ ಹೇಳ್ತಾ ತಿರ್ಗಾ ಅಂದ್ರೆ ಕಣ್ಣಲ್ಲಿ ಇಷ್ಟು ದೇವತೆಗಳಿದ್ದು ಇಷ್ಟು ಕೆಲಸ ಮಾಡುವಾಗ ಏನೋ ನಾನು ನೋಡಿದೆ, ನಾನು ಮಾಡಿದೆ, ನನಗೆ ಚೆನ್ನಾಗಿ ಅರ್ಥ, ಈ ಭಾವನೆ ಹೋಗತ್ತ, ನಮ್ಮಲ್ಲಿ ಅಹಂಕಾರ ಮಮಕಾರಗಳು ಹೋಗತ್ತ. ಅದಕ್ಕೆ ಇದನ್ನ ಕಣ್ಣಲ್ಲಿ ಉಪಾಸನೆಯನ್ನು ಹೇಳ್ತಾ ಇದ್ದಾರೆ. ಆರಂಭದಲ್ಲಿ ಕೃಷ್ಣಾರ್ಪಣಮಸ್ತು.